ಯಾವುದನ್ನು ನೋಡ್ತೇವೆ ಇದನ್ನು ನೋಡ್ತೇವೆ. ಸೂರ್ಯಮಂಡಲ ಬೇರೆ, ಅಗ್ನಿ ಉರಿಯೋದು ಬೇರೆ, ಅಗ್ನಿ ದೇವತೆ ಬೇರೆ, ಸೂರ್ಯ ದೇವತೆ ಬೇರೆ, ಒಳಗಿರೋ ನಾರಾಯಣ ರೂಪಗಳು. ಇದು ಅರ್ಥ ಮಾಡಿಕೊಂಡ್ರೆ ಅಗ್ನಿಯಂತರ್ಗತನಾದರೂ ಪರಮಾತ್ಮನ ಪೂಜೆ ಮಾಡಬೇಕು. ಇನ್ನು ಸೂರ್ಯನಲ್ಲಿ ಪೂಜೆ ಮಾಡೋದು ನಾರಾಯಣರ ಪೂಜೆ, ಅಗ್ನಿಯಲ್ಲಿ ಪೂಜೆ ಮಾಡೋದು ಪರಶುರಾಮದೇವರ ಪೂಜೆ. ಆತಿಥ್ಯೇನತು ವಿಪ್ರಾಗ್ರೇ, ವೈಶ್ ವಿಪ್ರ ಇದ್ದಾನೆ, ಆತಲ್ಲಿ ಏನು ಮಾಡ್ಬೇಕು ನಾವಾಗ ಆತಿಥ್ಯವನ್ನು ಮಾಡಬೇಕು. ಯಾವುದೇ ಬ್ರಾಹ್ಮಣ ಬಂದಾಗ ಏನು ಮಾಡಬೇಕಂತೆ, ಆತಿಥ್ಯವನ್ನು ಮಾಡಬೇಕಾದ್ದರಿಂದ ವಿಪ್ರ ಅಗ್ರೆ ಶ್ರೇಷ್ಠ ವಿಪ್ರನಲ್ಲಿ ಆತಿಥ್ಯವನ್ನು ಮಾಡೋದರಿಂದ ಒಳಗಿರೋ ಯಾರು ಪೂಜೆ ಮಾಡಿದಾಗಾಯ್ತು, ಅತಿಥಿ ದೇವೋ ಹವಾ ಹಾಗಾಯಿತು. ಗೋಷ್ಠೆ ಗಾ ಯವಸಾದಿನ, ಇನ್ನು ಗೋಷ್ಠೆ ಈ ಕೊಟ್ಟಿಗೆಯಲ್ಲಿ ಗಾಹ ಗೋವುಗಳನ್ನು ಯವಸಾದಿನ ಧಾನ್ಯ ಗಾಹ ಯವಸಾದಿನ ತೃಣಾದಿನ ಪೂಜೆಯೇ ರೀತಿ ಶೇಷ ಹುಲ್ಲು ಉತ್ಕ ಧಾನ್ಯ ಏನಾಗುತ್ತೆ ಅಂತ ಕೊಟ್ಟು ಬಿಟ್ಟರೆ ಗೋವಿನಲ್ಲಿ ಪೂಜೆ ಮಾಡಿದಾಗಾಯ್ತು. ಗವಾಂತರ್ಗತ ಗೋವಿಂದನ ಪೂಜೆ ಮಾಡಿದಾಗುತ್ತೆ. ಆದ್ದರಿಂದ ಗೋವುಗಳು ಕೂಡ ಒಂದು ದೊಡ್ಡ ಪೂಜಾ ಅಧಿಷ್ಠಾನ. ವೈಷ್ಣವೇ ಬಂಧು ಸತ್ಕೃತ್ಯ, ವೈಷ್ಣವನಲ್ಲಿ ಬಂಧವನಂತೆ ಕಾಣಬೇಕು ಅಂತ ಹೇಳ್ತಾರೆ. ಬಾಂಧವ ವಿಷ್ಣು ಭಕ್ತ ಅಷ್ಟೇ, ಆದ್ದರಿಂದ ವೈಷ್ಣವರನ್ನು ಬಂಧು ಮಾಡ್ತಕ್ಕಂಥ ಸತ್ಕಾರದಿಂದ ಸ್ವೀಕರಿಸಬೇಕು. ಇಲ್ಲಿ ಬ್ರಾಹ್ಮಣ ವೈಷ್ಣವ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಬರೀ ಬ್ರಾಹ್ಮಣರಷ್ಟೇ ವೈಷ್ಣವರಲ್ಲ, ವೈಷ್ಣವರು ಯಾರು ಬೇಕಾದ್ರಾಗ್ಬೋದು. ಅದನ್ನು ಬ್ರಾಹ್ಮಣರಾಗೋದು ಬೇರೆ, ವೈಷ್ಣವರ ಬ್ರಾಹ್ಮಣ ವೈಷ್ಣವ ಬ್ರಾಹ್ಮಣೇತರ ವೈಷ್ಣವ ಎರಡು ಗುಂಪಿದೆ. ಯಾರು ಅದೇ ಹೇಳಿದ್ದು ಬ್ರಾಹ್ಮಣ ವೈಷ್ಣವ ಅಂತ ಹೇಳಿದ್ಮೇಲೆ ಹಿಂದಿನ ಕಾಲ ಬ್ರಾಹ್ಮಣ ಅಂದರೆ ವೈಷ್ಣವ ಆಗಿರಲೇಬೇಕು. ಉದಾಹರಣೆಗೆ ಯತಿಗಳು ಬ್ರಾಹ್ಮಣರು ಅಂತ ಕರೀತಾರೆ, ಯತಿಗಳು ಬ್ರಾಹ್ಮಣರಲ್ಲೇನಾಗಿದೆ ಆ ರೀತಿ. ಸೊ ವೈಷ್ಣವರು ವೈಷ್ಣವರು ಬ್ರಾಹ್ಮಣರು ವಿಶೇಷ ವೈಷ್ಣವರು ಅರ್ಥ, ವಿಶೇಷ ವೈಷ್ಣವರು. ಯಾಕೆ ಶಾಸ್ತ್ರ ಪಾಠ ಇತ್ಯಾದಿ ಮಾಡೋ ಅವಕಾಶ ಅದು ಅದು ಆ ಜನ್ಮಕ್ಕಿರೋದ್ರಿಂದ ಅಷ್ಟು ಮಹತ್ವ ಆಗುತ್ತೆ ಅಷ್ಟೇ. ಸೊ ಬ್ರಾಹ್ಮಣ ಮತ್ತು ವೈಷ್ಣವ ಎರಡಾಯ್ತು ಅದಕ್ಕೆ. ಆತಿಥ್ಯೇನ ವೈಷ್ಣವೇ ಬಂಧು ಸತ್ಕೃತ್ಯ, ವೈಷ್ಣವರಲ್ಲಿ ಬಂಧು ಸತ್ಕೃತ್ಯ ಅಂತ ಹೇಳಿದ್ರಿಂದ ಎಲ್ಲ ವರ್ಣದವರನ್ನು ಕೂಡ ಬಂಧುಗಳಂತೆ ಕಾಣಬೇಕು ವೈಷ್ಣವರಾಗಿದ್ದರೆ. ಅದನ್ನು ಹೇಳ್ತಾರೆ, ಆಧಾರಸ್ತತ್ವ ಕರ್ತವ್ಯ ಯಶಸ್ತ್ರ ಭಕ್ತಿ ಹರೇರ್ವರ ನಿರ್ಣಯದಲ್ಲಿ ಹೇಳ್ತಾರೆ. ಎಲ್ಲಿ ದೇವರ ಬಗ್ಗೆ ನಿರ್ಮಲವಾದ ಭಕ್ತಿ ಇಟ್ಕೊಂಡಿರ್ತಾರೆ ಅವ್ರು ಗೌರವಿಸಬೇಕು. ವರ್ಣಕ್ಕಿಂತ ದೊಡ್ಡದು ಭಕ್ತಿ, ಆದ್ದರಿಂದ ಅದಕ್ಕೆ ಅನುಕೂಲ ಆಯ್ತು ಈಗ ವೈಷ್ಣವೇ ಬಂಧು ಸತ್ಕೃತ್ಯ. ಅದು ಬಂಧುಗಳು ಯಾತ್ರೆ ಬಂಧುಗಳು ಅಂತ ಹೇಳಿದ್ರೆ ಮದುವೆಗಿದೆ ಅಂತ ಆ ಬಂಧು ಬಂದು ಅಂತ ಏಕದಮಲ್ಲಿ ಹೋಗ್ಬಿಡ್ತೇವೆ ನಾವು, ಹೌದಾ? ಬೇರೆ ಕಡೆ ಯೋಚನೆ ಮಾಡೋದೇ ಇಲ್ಲ. ಯಾವುದಕ್ಕೆ? ಸಮಾರಂಭಗಳಲ್ಲಿ ಸೇರೋದು, ಗೊತ್ತಾಯ್ತಾ? ಅಂಥದ್ದು ಅಸಾಧ್ಯ, ಅದೇ ಹಾಗಾಗುತ್ತೆ, ಸಾಧ್ಯನೇ ಇಲ್ಲ. ಯಾವುದು ಬ್ರಾಹ್ಮಣರಿಗೆ ಮೀಸಲು ಅದು ಸಾಧ್ಯ ಇಲ್ಲ. ಆದರೆ ಇದು ಮಾತ್ರ ಮಾಡಲೇಬೇಕು, ಯಾವುದನ್ನು ಗೌರವ ಕೊಡೋದು, ಆಧಾರ ಕೊಡೋದು, ಪ್ರಸಾದ ಕೊಡೋದು ಎಲ್ಲ ಮಾಡಬೇಕು. ಅವೈಷ್ಣವರಿಗೆ ಪ್ರಸಾದ ಕೊಡಬಾರ್ದು, ಅರ್ಥ ಆಯ್ತಾ? ಅದು ವಿಶೇಷ. ಅವೈಷ್ಣವಾಯ ದಾತವ್ಯಂ ನೋದಬಿಂದುಂ ನತಂಡುಲಂ, ಉದಬಿಂದು ಅಂದರೆ ತೀರ್ಥ, ತಂಡುಲ ಅಂತ ಹೇಳಿದರೆ ಪ್ರಸಾದ, ಅವೈಷ್ಣವರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಇವರು ವೈಶ್ಯರು ಕ್ಷತ್ರಿಯರು ಶೂದ್ರರು ಬಂಧುಗಳು ಅಂತ ಹೇಳಿದ ಅರ್ಥ, ಅವ್ರಿಗೆ ಅದನ್ನು ಕೊಡೋದು ಪ್ರಸಾದ ಕೊಡಬೇಕು. ಇಲ್ಲದವ್ರು ಪ್ರಸಾದಕ್ಕೆ ಅವಮಾನ ಮಾಡ್ತಾರೆ, ವಿಷ್ಣು ಭಕ್ತರು ಅಲ್ಲದವ್ರಿಗೆ ಕೊಟ್ಟರೆ ಅವಮಾನ ಮಾಡ್ತಾರೆ. ಸೊ ಅವ್ರಿಗೆ ಎಲಿಜಿಬಿಲಿಟಿ ಬಂತ, ಆ ಅರ್ಥದಲ್ಲಿ ಸಹ ಬಂಧುತ್ವ ಹೊರತು ಈ ಬೇರೆ ರೀತಿ ಬಂಧುತ್ವ ಅಲ್ಲ. ಇವತ್ತು ನಾವು ಅದೊಂದು ಹೊಸ ಟ್ರೆಂಡ್. ಅದು ಏನು ಟ್ರೆಂಡ್ ಅಂದರೆ, ವೈಷ್ಣವ ಭಾರಿ ಯೋಗ್ಯರೇ, ಅದೋ ಕ್ರಿಶ್ಚಿಯನ್ ಕೊಟ್ಟು ಮದುವೆ ಮಾಡಿದ್ದೇವೆ, ಹುಡುಗ ಭಾರಿ ಯೋಗ್ಯ. ಹಾಗೆ ಶಾಸ್ತ್ರ ವರ್ಣಾಸ್ತ್ರ ಹೇಳಬೇಕಾಗಿತ್ತು, ಹಾಗೆ ಅಷ್ಟು ಯೋಗ್ಯತೆ ಏನು ಯೋಗ್ಯರಿಗೆ ಕೊಟ್ಟಿರ್ಬೋದು ಅಷ್ಟೇ, ಅದನ್ನು ಹೇಳೋ ಕಾರಣ ಇರಲಿಲ್ಲ. ಅಂದರೆ ಅವಾಗ ಏನಾಗುತ್ತೆ, ಅವರಿಗೂ ಒಳ್ಳೇದಲ್ಲ. ಮುಖ್ಯವಾಗಿ ತಮಾಷೆ ಅಂತ ಕೇಳಿದರೆ ಕರೆಂಟ್ ಬಿಟ್ಟು ಮಾಡೋದು ಬೋರ್ಡ್ ಹಾಕಿರ್ತಾರೆ. ಮುಟ್ಟರಿ ವಿರಪ್ರಾಣಿ ಗಂಟೆ ಹೋಗುತ್ತೆ ಅಂತ ಕೇಳಿದರೆ ನಿನ್ನ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಿಲ್ಲ, ಅವ್ರದ್ದೇನು ಗಂಟು ಅವ್ರ ಗಂಟೆ ಹೋಗಿ ಸಹ ಇವನು ಪ್ರಾಣ ಹೋಗಿಬಿಡುತ್ತೆ. ಆದ್ದರಿಂದ ಇಬ್ಬರಿಗೂ ಕ್ಷೇಮ, ಕಂಡವ್ರಿಗೆ ಮುಟ್ಟಿಸ್ಬಿಟ್ರೆ ಇಬ್ಬರೂ ಬೈತಾರೆ. ಒಬ್ಬ ಎಲೆಕ್ಟ್ರಿಷಿಯನ್ ಇದ್ದ ಎಲ್ಲ ಹೋಗ್ತಿ, ಸೊ ನೀವು ಫ್ಯೂಜ್ ಹಾಕೊಳ್ಳಿ ಅಂತ ಹೇಳೋಗ್ಬಿಟ್ಟ, ಹುಡುಗ ಪುಟ್ಟ ಕೈ ಇಟ್ಟು ಹೋಗಿಬಿಟ್ಟ, ಎರಡೂ ಬೈತಾರೆ ಫಸ್ಟ್ ಹೋಗ್ತಾನೆ. ಸೊ ಇವ ಸಹಕಾರ ಕೊಟ್ಟವನಿಗೂ ಬೈತಾರೆ, ಅವನಂತೂ ಹೋಗೇ ಬಿಟ್ಟ ಕಡಿತಿಲ್ಲ. ಆದ್ದರಿಂದ ಓವರ್ ಎನ್ಕರೇಜ್ಮೆಂಟ್ ಅಂದರೆ ಉಪಯೋಗ ಇಲ್ಲ. ನಮ್ಮಲ್ಲೇ ಇವತ್ತು ಅಂತ ಕೆಲಸ ಬೇಕಷ್ಟ ಆಗೋಗ್ಬಿಟ್ಟಿದೆ. ಬೇರೆಯವರಿಗೆಲ್ಲ ಫಸ್ಟ್ ವೇದಾಧ್ಯಯನ ಮಾಡಿಸಿದವರಿದ್ದಾರೆ, ಗೊತ್ತಾಯ್ತು? ವೇದಾಧ್ಯಯನ ಮಾಡಿಸಿ ಅವ್ರಿಗೆ ಪಿ ಎಚ್ ಡಿ ಕೂಡ ಮಾಡಿಸ್ಬಿಟ್ಟಾರೆ ಅಂತ. ವೇದ ಅಧ್ಯಯನ ಮಾಡಿಸಿ ವೇದ ಮಂತ್ರದ ಬಗ್ಗೆ ಪಿ ಎಚ್ ಡಿ, ಮತ್ತು ಅದು ಹೆಮ್ಮೆ ಅದ್ರ ಬಗ್ಗೆ. ಅದು ಧರ್ಮ ಹೋಯಿತು ಅಂತ ಅವ್ರು ಭಾರಿ ಕೃತಜ್ಞತೆ ತೋರಿಸಿ ತೋರಿಸ್ತಾರೆ. ನ್ಯಾಚುರಲಿ ಲಂಚ ಕೊಟ್ಟು ಕೆಲಸ ಮಾಡಿಕೊಂಡಾಗ ಎಷ್ಟು ಖುಷಿ ಹೇಳೋದಿಲ್ಲ ನಮಗೆ, ಎಷ್ಟು ಪುಣ್ಯ ಆಯಿತು ಅವನಿಗೂ ಖುಷಿ, ಅವ್ನು ದುಡ್ಡು ಬಂತು ಪುಣ್ಯಾತ್ಮ ಖುಷಿ, ಬೇಕಾದ್ರೆ ಇವರಿಗೂ ಒಂದು ಖುಷಿ. ಅದು ಸ್ವರ್ಧ ಎಲ್ಲಿ ಹೋಯ್ತು, ಹೋಗಿದ್ದೇನೆ ಇಲ್ಲಿ, ಈಗ ಧರ್ಮ ಹೋಯ್ತು ಅಷ್ಟೆ. ಅದರಿಂದ ಅದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ದಾರಿಗಳು ಮಾಡಿ ಜಾಸ್ತಿ ದೋಷ ಆಗ್ತದೆ, ಗೊತ್ತಾಯ್ತಾ? ಅದಕ್ಕೆ ವ್ಯಾಸರಾದಿರಂಥವ್ರು ಮಾಡಲಿ, ಹೆಸರು ಅಷ್ಟೇ, ಕೀರ್ತಿ ಚೀಪ್ ಪಾಪ್ಯುಲಾರಿಟಿ ಅಂತೀವಲ್ಲ, ಆತ ಗೊತ್ತಿತ್ತು ಲಂಚ ತಗೋಬಾರ್ದಂತ ಗೊತ್ತಿತ್ತು, ತಗೋತಾನೆ ಗೊತ್ತಿದ್ದು ಅಂತ ಗೊತ್ತಾ ಹೇಳಿ, ಲಂಚ ತಗೋಬಾರ್ದು ಅಂತ ಗೊತ್ತಿದೆಯಲ್ಲ ಕೊಡೋನಿಗೆ, ತಗೊಳ್ಳೋನಿಗೆ ಗೊತ್ತು ಕೊಡೋನಿಗೆ ಗೊತ್ತು, ಅನ್ನ ವ್ಯವಹಾರ ನಡೀತಿದೆಯಲ್ಲ ಆತ. ಮತ್ತೆ ಅವ್ರು ಒಳ್ಳೆಯವನು ಬೇರೆ ಜೊತೆ ತಗೊಂಡವನು, ಹೇಳಿ ತಿಂದರು ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅಂತ ಹೇಳ್ತಾರೆ. ಬರೀ ಪ್ರಶಂಸೆ ಅಲ್ಲಿ ಇಲ್ಲದಾದ್ರೂ ಪ್ರಾಮಾಣಿಕರು ಕೊಡಿಸಲು ಮೆಚ್ಚೋದಿಲ್ಲ ಪ್ರಾಮಾಣಿಕರನ್ನ. ಪ್ರಾಮಾಣಿಕರಾಗಿ ಕೆಲಸ ಮಾಡಿದರೆ ಬರೋ ವಿಚಾರ ಬೇರೆ, ಆದರೆ ಬರೀ ಪ್ರಾಮಾಣಿಕತೆ ಮತ್ತು ಕೆಲಸ ಮಾಡೋ ಲೆಕ್ಕ ತೊಗೊಂಡ್ರೆ ಯಾವ್ದು ದೊಡ್ಡದಾಗತ್ತೆ? ಕೆಲಸ ಒಂದು ಪೈಸ ತೊಗೊಂಡ್ರೆ ಒಂದು ಸೈಲು ಮುಂದೆ ಹೋಗಲ್ಲ, ತೊಗೊಂಡು ಏನು ಮಾಡ್ಬೇಕು ಅವನ್ನ? ಆತ ತಿಂದಾರ ತಿಂದ ಮಾರ ಕೆಲಸ ಮಾಡೋದು ಹೇಳ್ತಾರೆ ಆತ. ಅದು ಬೇರೆ. ಅದ್ರ ಜ್ಞಾನ ಇದ್ದಲ್ಲಿ ಯಾತಕ್ಕೆ ಭ್ರಷ್ಟಾಚಾರ ನಡೀತದೆ ಅಂದರೆ, ಇವತ್ತು ಜ್ಞಾನ ಇದ್ದಲ್ಲೇ ಭ್ರಷ್ಟಾಚಾರ ನಡೀತದೆ. ಶಾಸ್ತ್ರದಲ್ಲಿ ನಡೀತಿರೋದು ಅಲ್ಲೇ, ಲೋಕದಲ್ಲಿ ನಡೀತಿರೋದು ಅಲ್ಲೇ. ಭಾರಿ ತಪ್ಪಾಡೋರಲ್ಲ, ತಿಳ್ಕೊಂಡು ಮಾಡೋರೆ ಹೊರತು ಬಿಟ್ಟು ಮಾಡೋರಲ್ಲ. ಅದಕ್ಕೆ ಇದು ಯಾಕೆ ಮಾಡ್ತಾ ಇರೋದು ಕೇಳಾಗ ಇಲ್ಲೇ ಇಲ್ಲ. ಅದೇನು ಕಾರಣ? ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಅರ್ಜುನ ಕೇಳಿದ ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆ ಅದು. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ. ಯಾಕೆ ಮನುಷ್ಯ ಪಾಪ ಮಾಡ್ತಾನೆ? ಅನಿಚ್ಛನ್ನಪಿ ವಾರ್ಷ್ಣೇಯ, ಇಚ್ಛೆ ಇಲ್ಲದ ಬಲಾತ್ಕಾರ ಅಂತ ಮಾಡಿಬಿಡಿ. ಬಲಾದಿವ ನಿಯೋಜಿತ, ಆಸ್ ಇಫ್ ಬೈ ಕಂಪಲ್ಷನ್ ಮಾಡ್ದ ಮಾಡ್ತಾನಲ್ಲ ಯಾತಕ್ಕೆ ಅಂತ ಕೇಳಿದರೆ, ಕಾಮಯೇಷ ಕ್ರೋಧಯೇಷ ಅಷ್ಟೆ. ಆಸೆ ದುರಾಸೆ ಮನುಷ್ಯರು ತಾವು ಒಪ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಹೋಗಿ ಗುಳುಗಿಸೆ ಬಿಟ್ಬಿಡಿ, ತನಗೆ ಸೀರಿಯಸ್ ಶುಗರು, ಉಚ್ಚಾಬಡಿ ತಿಂದ್ಬಿಡ್ತಾನೆ ಜಿಲೇಬಿನ ಯಾವುದನ್ನ ಕೇಳಿದ್ರೆ. ಯಾಕೆ ಅಂತ ಆಸೆ ಬಿದ್ದೆ ಅಂತ ಹೇಳಿ ಅವ್ರು ದಾಡ್ತಿರ್ತಾನೆ. ಆಮೇಲೆ ಕೇಳಿದರೆ ಎಲ್ಲ ಡಾಕ್ಟ್ರಿಗೆ ಗೊತ್ತೋ ಇವನಿಗೆ ಗೊತ್ತೋ ಶುಗರ್ ಇರೋದು, ತನಗೆ ಗೊತ್ತು. ಏನಾಯ್ತು ಆ ಟೈಮ್ನಲ್ಲಿ ಏನಾಗ್ಬಿಡ್ತು ತಿಂದ್ಬಿಡಿ, ಯಾರ ತಿನ್ನೋರು ತಾರು ತಿಂದಾಗ್ಬಿಟ್ರಿ. ಅಂದರೆ ಗೊತ್ತಿದ್ದು ತಪ್ಪು ಮಾಡೋದ್ರೆ ಯಾಕೆ ಕೆಳಗಿಲ್ಲ, ಗೊತ್ತಿದ್ದೇ ತಪ್ಪು ಮಾಡೋದು ಜಾಸ್ತಿ. ಗೊತ್ತಿಲ್ಲದವ್ರು ಕನಿಷ್ಠ ಪಕ್ಷ ಗೊತ್ತಿಲ್ಲ ಅಂತ ಒಪ್ಕೋತಾರೆ ಇವರು. ಅದು ಕೂಡ ಇಲ್ಲ, ಆದ್ದರಿಂದ ಅದು ಪ್ರಶ್ನೆ ಹ್ಯಾಕ್ ಕೊಡುತ್ತೆ ಅಂತ ಕೇಳೋದು ಅಸಂಗತ. ಯಾವುದಕ್ಕೆ? ಉಳಿದ ಎಜುಕೇಷನ್ ಮಾಡೋದು, ಉಳಿದ ಎಜುಕೇಷನ್ ಮಾಡೋದು. ಅದಕ್ಕೆ ಕಲಾವಿದ್ಯಾ ಅಂತ ಕರೆದ್ಬಿಟ್ಟಿದೆ. ಕಲಾವಿದ್ಯೆಗಳು, ಕಲಾವಿದ್ಯೆಗಳನ್ನು ಅವರೆಲ್ಲ ಓದ್ಬೋದು. ಏನು ತಪ್ಪ? ಇವತ್ತು ಬಿಸ್ನೆಸ್ ಬಂದರೆ ಕಲಾ, ಅದು ಒಂದು ಬಿಸ್ನೆಸ್ ಕಲಾ, ಶಿಲ್ಪಕಲಾ, ಹೆಸರೇ ಶಿಲ್ಪಕಲೆ ಅಂತ ಹೇಳಿದ್ರು. ಸಂಗೀತ ಎಲ್ಲದಕ್ಕೆ ಯಾರಿಗೂ ಬ್ಯಾನ್ ಇಲ್ಲ, ಗೊತ್ತಾಯ್ತಾ? ಓನ್ಲಿ ವೇದಾಧ್ಯಯನಕ್ಕೆ. ಶಾಸ್ತ್ರವನ್ನು ನೇರ ಓದೋದು ಬೇರೆ, ಕೇಳೋದು ಬೇರೆ. ಕೇಳೋದಕ್ಕಂತೂ ಆಲಾರ್ ಅಲೋಡ್. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಈ ವೇದಮಂತ್ರ ಇತ್ಯಾದಿಗಳನ್ನು ಇವರು ಕೇಳಬಾರದು, ಇವರು ಕೇಳಬಾರದು. ಅದು ಬ್ರಾಹ್ಮಣಸ್ತ್ರೀ ಇವ್ರು ಕೇಳಬಾರ್ದು, ಪಾಠ ಪ್ರವಚನ ಮಾಡೋಗಿಲ್ಲ ಮನೆಯೊಳಗಾಗಿದ್ದು ಹೋಗ್ತಾನೆ. ಅವ್ರಿಗೆ ಕಿವಿ ಬಿದ್ದು ಬಿಡ್ತದಲ್ಲ, ಆಮೇಲೆ ಹೊರ ಮಾಡೋಗಿಲ್ಲ, ಭಾರಿ ಜನ ಬಿದ್ದಿರ್ತದೆ. ಒಳಗೆ ಬಿದ್ದರೂ ಮನೆ ಯಾರೋ ಇದ್ದೇ ಇರ್ತಾರೆ. ಕೊನೆಗೆಲ್ಲೇ ಆಯಿತು, ಪಾಠ ಪ್ರವಚನ ಪೂರ್ತಿ ಕ್ಯಾನ್ಸಲ್ ಆಗಿಬಿಟ್ಟ. ಕಿವಿ ಬೀಳತಕ್ಕಂಥದ್ದು ತಪ್ಪಲ್ಲ, ಅದು ಹೇಳಿಸತ್ತು. ಅನುಚ್ಚಾರಣ ಅಂತ ಕರೀತಾರೆ. ವೇದ ಮನುಚ್ಚ ಆಚಾರ್ಯಂ ಆಚಾರ್ಯ ಅಂತೇವಾಸಿನ ಮನುಶಾಸ್ತಿ. ಅನುವಚನ ಅಂದ್ರೆ ಏನು? ಹೇಳಿದಾಗ ಹೇಳಬೇಕು ಅವರು, ಆ ರೀತಿ ಹೇಳಿಸುವ. ಅರ್ಥ ಆಯ್ತಾ? ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು ಬದಲಾದವ್ರ ಕೈಲಿ ಅದನ್ನು ಹೇಳಿಸುವ, ಆ ರೀತಿ ಹೇಳಿಸ್ಬಾರ್ದು ಅಷ್ಟೇ ಹೊರತು ಕಿವಿಯಲ್ಲಿ ಅಕಸ್ಮಾತ್ ಬಂದರೆ ಏನು ತಪ್ಪಲ್ಲ, ಶ್ರವಣದ ಪುಣ್ಯ ಬಂದೇ ಬರುತ್ತೆ. ಅದರಲ್ಲೂ ಅಧ್ಯಯನ ರೂಪ ಶ್ರವಣ ಮಾಡಬಾರ್ದು. ಆಕಸ್ಮಿಕ ಶ್ರವಣ ಸಂಗೀತ ಕೇಳ್ತೇವೆ, ಹಾಡುಗಳನ್ನು ಸಂಗೀತಕ್ಕೆಲ್ಲೇ ಕೇಳ್ತೇವೆ. ಯಾತಕ್ಕೆ ಕೇಳ್ತೇವೆ? ಸುಮ್ಮನೆ ಎಂಟರ್ಟೈನ್ಮೆಂಟ್ ಅಷ್ಟೇ ಹೊರತು ಸಂಗೀತ ನಮಗೂ ಬರಬೇಕು. ಅದಕ್ಕೆ ಅವ್ರು ಹೇಳೋಕ್ಕೆ ನಮಗೆ ಹೇಳಿಸೋದಿಲ್ಲ, ಅದನ್ನು ಸುಮ್ಮನೆ ಹೇಳ್ಬಿಡ ಮಾರಾಯ ಅಂತ ಹೇಳ್ಬಿಡ್ತೇವೆ. ಅದು ನಾವು ಯಾರು ನಾಟ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಇದು. ವೇದ ಕಲಿಯೋದು ಬೇರೆ, ವೇದ ಕೇಳೋದು ಬೇರೆ. ಅದು ಕೇಳೋಕ್ಕಾಗಲ್ಲ, ಅದು ಇಲ್ಲಿ ಕೇಳಬಹುದು. ಎಲ್ಲಿ ಎಲ್ಲಿ? ಅದು ದೋಷ ಅಲ್ಲ, ಹೇಳ್ಬಿಟ್ಟಿದ್ದಾರೆ. ಸಭಾರೂಪೇಣ ವಾ ಬ್ರೂಯಾತ್, ಬ್ರೂಯಾತ್ ವಿವಾದ ರೂಪೇಣ ಸಭಾರೂಪೇಣ ವಾ ತಥ. ಸಭೆಗಳಲ್ಲಿ ಹೇಳ್ಬೋದು ಅಂತ ಯಾಕೆ ಹೇಳ್ಬಿಟ್ಟಿದ್ದ? ಸಭೆಯಲ್ಲಿ ಕೇಳಿದರೆ ದೋಷ ಅಲ್ಲ, ಅರ್ಥ ಆಯ್ತಾ? ಪಾಠದಲ್ಲಿ ಕೇಳಬಾರ್ದು. ಅದು ಯಾರಿಗೆ? ಅದು ಪಾಠದಲ್ಲಿ ಕೇಳಿದೆ, ಇದಕ್ಕಲ್ಲ. ಪಾಠದಲ್ಲಿ ಕೇಳಿ ಅದು ಟೂ ಮಚ್ ಮಾಡಿದ್ದೆ ಸಿದ್ಧ ಅಂತಷ್ಟೆ. ಹಾಗೆ ಮಾಡಬಾರ್ದು. ಆಚಾರ್ಯ ಹೇಳ್ತಾರೆ ಮಾತ್ರ. ಒಬ್ಬ ಎಮ್ಮೆಲ್ಲಿ ಮದುವೆದೇನೆ ತಗೊಳ್ಳಿ ನೀವೀಗ, ಅದೇನು ಮಾಡಿದ ಒಬ್ಬ ಗೌಡರಾಜ ತಿಳ್ಕೊಂಡು ವಿವೇದ ಮಂತ್ರ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ. ಆಚಾರ್ಯ ಏನು ಮಾಡಿದ್ರೆ? ಆಗ ಅವನು ಹೇಳಿದ್ರೆ ಏನು ಹೇಳಿದ್ರೆ ಅವ್ರು ಮಾಡಿದ್ರು, ಮ್ಯಾಜಿಕ್ ಮಾಡಿದ್ರೆ ಅಂತಿದ್ದ. ಅರ್ಥ ಆಯ್ತಾ? ಈಗ ಅವನಿಗೆ ವೇದ ಮಂತ್ರ ಹೇಳಬೇಕಾಗ, ವಾಕ್ಯಾರ್ಥಕ್ಕೆ ಒಬ್ಬರು ಕೊಡ್ತಾನೀಗ, ವೇದಗಳು ಸುಳ್ಳು ಅಂತ ವಾಕ್ಯಾರ್ಥಕ್ಕೆ ಬರ್ತಾನೆ. ಅವ್ನು ವೇದ ಮಂತ್ರ ಕೋಟ್ ಮಾಡ್ತಾನೆ, ನಾವೇನು ಮಾಡಬೇಕಾಗ? ವೇದ ಮಂತ್ರನೇ ಉತ್ತರ ಕೊಡಬೇಕು. ಅದು ದೋಷ ಅಲ್ಲ. ಅದಕ್ಕೆ ಸಭಾವು ಗುರುಯಾದ ವಿವಾದ ರೂಪೇಣ, ವಾದಗಳಲ್ಲಿ ಯಾರೇ ಏನು ಮಾಡಿದ್ರೆ ಚಾಲೆಂಜ್, ಅದು ಅಕ್ಸೆಪ್ಟ್ ಮಾಡಲೇಬೇಕು. ಅದು ದೋಷ ಅಲ್ಲ. ಅದೇ ರೀತಿಯೇ ಒಬ್ಬ ಕ್ಷತ್ರಿಯ ಕ್ಷತ್ರಿಯನ್ ಬೇರೆ ಯುದ್ಧ ಮಾಡಬಾರ್ದು, ಕ್ಷತ್ರಿಯ ಜೊತೆಯೇ ಯುದ್ಧ ಮಾಡಬೇಕು. ಕ್ಷತ್ರಿಯ ಆದ್ರೆ ಯುದ್ಧಕ್ಕೆ ಬಂದ ಕಾಲಕ್ಕೆ ಏನು ಕ್ಷತ್ರಿಯ ಹೋಗಿ ಒಂದು ನಟಿ ಬೀಸ್ಬಿಡ್ತಾನೆ ಇವನು ಕಚೇರಿ, ಗೊತ್ತಾ ಇದ್ದಿಲ್ಲ. ಯಾಕಂದ್ರೆ ಅವನೇನು ನಿಯಮ, ಇವನೇ ನಿಯಮ ಅಷ್ಟೇ. ಕೊನೆಗೆ ಏನಾಗುತ್ತೆ ಅಲ್ಲಿಗೆ? ಅದು ಇನ್ನೊಂದು ಭೀಮಸೇನ ದೇವರೇ ಹೇಳ್ತಾರೆ, ಕರ್ಣನ ಯುದ್ಧಕ್ಕೆ ಕರೀತಾರೆ ಅರ್ಜುನ ಅಷ್ಟಪರಿಸಕಾರಕ್ಕೆ. ಏನು ನಾನು ಬೀರಿಸ್ಬಿಡ್ತೀಯ ಯುದ್ಧಕ್ಕೆ ಬಂದ ಕರೆ ಕರಿಬಾರ್ದು ಹಾಗೆಲ್ಲ ಹೇಳ್ತಾರೆ. ರಣಾಯ ಕ್ಷತ್ರಿಯ ಆಹ್ವಾನಂ ನ ಧರ್ಮ ಇತಿ ಚಿಂತೆಯ. ಯುದ್ಧ ಕ್ಷತ್ರಿಯ ಅಲ್ದವ್ರನ್ನ ಕರಿಬಾರ್ದು ಅರ್ಜುನ, ಸುಮ್ಮನೆ ಇರು, ಅದು ಕರಿಬಾರ್ದು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ. ಅದು ಯುದ್ಧ ಕಾಲ ಕನ್ನಡ ಪರ್ವನೇ ಬರ್ತದೆ. ಅರ್ಜುನ ಭೀಮಸೇನ ನಾನು ನೋಡಿಲ್ಲ, ನೀನು ನೋಡಿದ್ದೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ, ನೀನು ನೋಡಿಲ್ಲ. ಈಗ ಏನದು ಯುದ್ಧ? ಅದು ಅರ್ಥ ಆಯ್ತಾ? ಈಗ ಇವತ್ತು ಕಳ್ಳರಿ ಮಿಲಿಟ್ರಿ ಟ್ರೈನಿಂಗ್ ಹೇಳ್ಕೊಡ್ಬಾರ್ದು, ಕಳ್ಳರು ಬಂದ ಮಿಲಿಟ್ರಿ ಉಪಯೋಗಿಸ್ಬಾರ್ದು ಏನರ್ಥ? ಅರ್ಥ ಆಯ್ತಾ? ಕಳ್ಳರಿ ಮಿಲಿಟ್ರಿ ಉಪಯೋಗಿಸೋದ್ರೆ ಮಿಲಿಟ್ರಿ ಟ್ರೈನಿಂಗ್ ಕೊಡೋದು ಬೇರೆ, ಕೊಡೋದು ಬ್ಯಾಂಡೇ ಹೊರತು ಯುದ್ಧ ಮಾಡೋದು ಅಲೋಡು. ಯುದ್ಧಕ್ಕೆ ಬಂದ್ಬಿಟ್ಟು ಆಗಿದೆ ಆತೀಗ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ದೋಷ ಅಲ್ಲ.
ಅಂದರೆ ಈಗ
ಅವೈಷ್ಣವರಿಗೆ ಅದ್ವೈತಿ ಪ್ರಶ್ನೆ. ಅವೈಷ್ಣವರು ಅಂದ್ರೆ ಮುಗಿದೋಯ್ತಾರೆ, ಪ್ರಸಾದ ಕೊಟ್ಟರೆ ತಪ್ಪೆ. ಗೊತ್ತಾಯ್ತಾ? ಹಸಿವಾದಾಗ ಅನ್ನ ಹಾಕ್ಬೋದು, ಪ್ರಸಾದನ್ನ ಹಾಕಬಾರ್ದು. ಅರ್ಥ ಆಯ್ತಾ? ಹಾಕಿದ್ರೆ ಹಾಂ, ಬೇರೆ ಹಾಕ್ಬೋದು, ಬೇರೆ ಬಳಸ್ಬೋದು. ಪ್ರಸಾದದ ಹಾಕಿದ್ರೆ ಅವಮಾನ ಮಾಡೋದಕ್ಕ ಅಷ್ಟರ ಮಟ್ಟಿಗೆ ಅದಿದೆ. ಸೂರ್ಯೋ ಅಗ್ನಿ ಆ ವೈಷ್ಣವೇ ಬಂಧು ಸತ್ಕೃತ್ಯ. ವೈಷ್ಣವರಲ್ಲಿ ಬಂಧುವನಂತೆ ಕಾಣಬೇಕು. ಇದನ್ನು ಅವರಿವರು ಫಾಲೋ ಮಾಡಿದ್ದಾರೆ. ಅತಿಥಿಯಲ್ಲಿ ದೇವರನ್ನು ಕಾಣಬೇಕು. ಯಮದೇವರು ಫಾಲೋ ಮಾಡ್ತಾರೆ ನಚಿಕೇತ ಬಂದಾಗ. ಯಮದೇವರು ಎಲ್ಲಿ? ದೇವಲೋಕ, ಇಲ್ಲಿ ಭೂಲೋಕ. ಫಸ್ಟ್ ಆಫ್ ಆಲ್ ಈ ಸ್ಲಮ್ಗಿಂತ ಹೋಪ್ಲೆಸ್. ದೇವತೆಗಳು ಭೂಲೋಕ ಅಂದ್ರೇನೋ, ಸ್ಲಂಬ್ಗಿಂತ ಹೋಪ್ಲೆಸ್. ಅಲ್ಲಿ ಒಬ್ಬ ಹುಡುಗ ಹೋದರೆ ನೋಡಿ ಎಷ್ಟು ಗೌರವದಿಂದ ಕಂಡಿತ್ತು, ವರ ಬೇರೆ ಜೊತೆಗೆ ಆದಿತ್ಯಕ್ಕೆ. ಇದು ಅರ್ಥ ಮಾಡಿಕೊಂಡು ವೈಷ್ಣವೇ ಬಂಧು ಸತ್ಕೃತ್ಯ ಅತಿಥೇಗಳಲ್ಲಿ ಪೂಜೆ, ಆತಿಥ್ಯೇನತ್ತು ವಿಪ್ರಾಗ್ರೆ ಗೋಷ್ಠೇಗ ಯವಸಾಧಿನ ವೈಷ್ಣವೇ ಬಂಧು ಸತ್ಕೃತ್ಯ. ಅಲ್ಲಿ ವಿಜಯದೇವ ಸ್ವಾಮಿಗಳು ಬರೀತಾರೆ, ವಿಶೇಷ ನೋಟ್ ಬರೀತಾರೆ, ಬಂಧು ಜಾಮಾತಾ ಅಯಂ ಇತಿ ಸತ್ಕೃತ್ಯ ಸತ್ಕಾರೇಣ. ಹ್ಯಾ ಮಾಡ್ಬೇಕಂದ್ರೆ ನಮ್ಮ ಅಳಿಯ ಅಂತ ತಿಳ್ಕೊಂಡು ನೋಡ್ಬೇಕಂತೆ, ಅಂದರೆ ಹೆಣ್ಣು ಕೊಟ್ಟು ಬರೀ ಸೋದರಳಿಯಲ್ಲ, ಮತ್ತು ಮಗಳ ಗಂಡ, ಮಗಳ ಗಂಡನ್ನು ಹೇಗೆ ನೋಡ್ತಾರಲ್ಲ, ಮಗಳ ಮುಖ ನೋಡ್ಕೊಂಡು ಅವ್ರು ಏನೇ ಮಾಡಿದ್ರು ಕೂಡ ಬರಾಕೊಂಡು ಮಾಫ್ ಅಂತ ಕರೀತಾರೆ ಆ ಕಡೆಗೆ. ಮಗಳ ಗಂಡ ಒಂದೇ ಕಾರಣಕ್ಕೆಲ್ಲ ಮೈನಸ್, ಅದು ಒಂದೇ ಪ್ಲಸ್ ಪಾಯಿಂಟ್. ಆ ರೀತಿ ನೋಡಿ ಅಂತ ಹೇಳ್ತಾರೆ, ವೈಷ್ಣವೇ ಬಂಧು ಸತ್ಕೃತ್ಯ, ಬಂಧು ಜಾಮಾತ ಅಯವಿತಿ ಸತ್ಕೃತ್ಯ ಸತ್ಕಾರೇಣ ಹೃದಿಖೇ ಹೃದಯಾಕಾಶೆ ಧ್ಯಾನ ನಿಷ್ಠಯ ಉತ್ಕೃಷ್ಟ ಧ್ಯಾನೇನ. ಹೃದಯದಲ್ಲಿ ಪೂಜೆ ಖೇ ಅಂದ್ರೇನು, ಖೇ ಅಂತ ಹೇಳಿದ್ರೆ ಆಕಾಶದಲ್ಲಿ, ಯಾವ ಆಕಾಶದಲ್ಲಿ ಅಂದರೆ ಹೃದಯಾಕಾಶದಲ್ಲಿ ಪೂಜೆ ಮಾಡಿ. ಯುವೇದ ನಿಹಿತಂ ಗುಹಾಯಾಮ್ ಅಂತಿರೋದ್ರಿಂದ ಅಲ್ಲಿ ಮಾಡಿ, ಹೇಗೆ ಆರಾಧನೆ ಮಾಡೋದ್ರೆ ಗುಹೆಯೊಳಗೆ ಅಂತ ಕೇಳಿದರೆ ಧ್ಯಾನ ಮಾಡಿ ಅಂತ ಹೇಳಿ. ಧ್ಯಾನ ರೂಪವಾದಂಥ ಪೂಜೆಯನ್ನು ಅಲ್ಲಿ ಉತ್ಕೃಷ್ಟ ಧ್ಯಾನೇನ. ವಾಯೌ ಮುಖ್ಯ ಪ್ರಾಣೇ, ಅದು ಇಂಪಾರ್ಟೆಂಟ್, ವಾಯೌ ಮುಖ್ಯ ಧಿಯ, ವಾಯುದೇವರನ್ನು ಮುಖ್ಯ ದೇವರ ಪ್ರತಿಮೆ ಅಂತ ಆರಾಧನೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತ ಬಂದು ಭಾಗವತ ಪುರಾಣ ಸಾಕ್ಷಿಯಾಯಿತು. ಗೊತ್ತಾಯ್ತು, ಮುಖ್ಯ ಧಿಯ, ಮುಖ್ಯ ಪ್ರತಿಮೆ ವಿಷ್ಣುವಸ್ತು ಮುಖ್ಯ ಪ್ರತಿಮಾ ಯಾರು ಅಂದರೆ ವಾಯುದೇವರೇ ಆಗಿದ್ದಾರೆ. ವಾಯು ಮುಖ್ಯ ಪ್ರಾಣಿಯ ಮುಖ್ಯ ಧಿಯ ಸರ್ವದೇವೋತ್ತಮ ವಾಯುರೀತಿ ಜ್ಞಾನೇನ. ವಾಯುದೇವರು ಬರೀ ಅದಲ್ಲ, ಜೀವೋತ್ತಮರು ಅಂತ ತಿಳ್ಕೊಂಡು ಅವರೊಳಗಿದ್ದ ದೇವರನ್ನ ಆರಾಧನೆ ಮಾಡಿದರು. ತದುಕ್ತಂ ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋರ್ ಹರೇರ್ ವಿಧಃ ಇತಿ. ಆಚಾರ್ಯ ಕೊಟ್ಟ ತಾತ್ಪರ್ಯ, ದೇವರನ್ನು ಸರ್ವದೇವೋತ್ತಮೋ ವಾಯು, ದೇವೋತ್ತಮ ಜೀವೋತ್ತಮ ಅಂತ ಅರ್ಥ. ವಾಯುರ್ಭೀಮೋ ಭೀಮನಾಥೋ ಮಹೌಜಾಃ ಸರ್ವೇಷಾಂಚ ಪ್ರಾಣಿನ ಪ್ರಾಣಭೂತ ಅಧಃ ವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ ಅಂತೇಳಿ ದೇವದೇವನ ಪದ ಬಂದಿದೆ. ಸೊ ದೇವೋತ್ತಮ ಅಂತ ಕೇಳಿದ್ರೆ ದೇವತೋತ್ತಮ ಅಂತ ಅರ್ಥ. ದೇವತೆಗಳು ಅಂದರೆ ಶ್ರೇಷ್ಠ, ದೇವತೆಗಳು ಶ್ರೇಷ್ಠ ಜೀವರು, ದೇವರು ಬೇರೆ ದೇವತೆಗಳು ಬೇರೆ, ಅವರು ಶ್ರೇಷ್ಠ ಜೀವರಲ್ಲಿ ಶ್ರೇಷ್ಠ ಅಂತ ಹೇಳಿದರೆ ಜೀವೋತ್ತಮ ಅಂತ ಅರ್ಥ. ಸರ್ವದೇವೋತ್ತಮೋ ವಾಯು, ಇಲ್ಲಿ ಸರ್ವದೇವೋತ್ತಮ ಸುಮ್ಮನೆ ಅರ್ಥ, ಸರ್ವೋತ್ತಮ ಅಂತ ಆಗಿಬಿಡುತ್ತ, ಸರ್ವದೇವೋತ್ತಮ ಹರಿ ಅಂತ ಆಗ್ಬೇಕು ಆ ಲೆಕ್ಕದಲ್ಲಿ. ಹಾಗಲ್ಲ, ಸರ್ವ ಜೀವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್. ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಹರಿ ವಾಯು ಜೀವೋತ್ತಮತ್ವ ಜ್ಞಾನ. ಪ್ರಿಯಮಸ್ತಿ ಅದಕ್ಕಿಂತ ಹೆಚ್ಚು ಪ್ರಿಯ ಯಾವುದೂ ಇಲ್ಲಂತೆ ದೇವರಿಗೆ ಅಷ್ಟರ ಮಟ್ಟಿಗೆ. ಸರಿ, ಹಾಗಿದ್ದರೆ ನಮ್ಮ ಹರಿ ಸರ್ವೋತ್ತೋತ್ತನ ಬೇಡ ಬಿಟ್ಬೇಡ ಅಂತ ಕೇಳಿದರೆ ವಾಯುದೇವರನ್ನ ಆರಾಧನೆ ಮಾಡಬೇಕಲ್ಲ, ಅವರಿಗೇನು ಪ್ರಿಯ ಅಂದರೆ ಹರಿ ಸರ್ವೋತ್ತೋತ್ತ ಜ್ಞಾನ ಪ್ರಿಯ. ಹೀಗಾಗಿ ಪಜಿತಿ ಆಯ್ತು, ಏನು ಮಾಡಬೇಕೀಗ, ಇಬ್ಬರು ಮನೆ ಕರೆದು ಬಿಟ್ಟಿದ್ದಾರೆ, ಒಬ್ರಿಗೆ ಒಂದೊಂದು ಪ್ರಿಯ, ಏನು ಮಾಡಬೇಕಾಗ, ಎರಡೂ ಮಾಡಬೇಕಷ್ಟೇ, ಬೇರೆ ದಾರಿನೇ. ಈ ದೃಷ್ಟಿಯಲ್ಲಿ ಎರಡನ್ನೂ ಹರಿ ಸರ್ವೋತ್ತಮತ್ವ ವಾಯುಜೀವತ್ವ ಯಾತಕ್ಕೆ ಸ್ಟ್ರೆಸ್ ಕೊಟ್ಟು ಹೇಳ್ತಾರೆ ಅಂದರೆ ಇದೇ ಕಾರಣ. ಈ ಶ್ಲೋಕ ಇಟ್ಕೊಂಡ್ಬಿಟ್ರೆ ಯಾತಕ್ಕೆ ಹೇಳ್ತಾರೆ ಅಂತ ಗೊತ್ತಾಗ, ಇವರು ಕೂಗ್ತಾರೆ ಅಷ್ಟೇ, ಏನು ಕೂಗ್ತಾರೋ ಗೊತ್ತಿಲ್ಲ. ಹರಿ ಅಂತ ಒಬ್ಬ ಸರ್ವೋತ್ತಮ ಅಂತ ಮತ್ತೊಬ್ಬ ಕೂಗ್ತಿರ್ತಾರೆ. ನೋಡಿದವ್ರು ಉಳಿದವ್ರಿಗೆ ಏನಾಗುತ್ತೆ ಅದರಿಂದ, ಯಾವುದೋ ಪಾರ್ಟಿ ಎಲೆಕ್ಷನ್ ಪಾರ್ಟಿ ಕಂಡ ಕಾಣಿಸ್ತದೆ. ಅದು ಆ ಮನಸ್ಸಲ್ಲಿ ಬರಬೇಕು ಮುಖ್ಯವಾಗಿ, ಅದನ್ನು ಒಳ್ಳೆ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ಹೇಳಬೇಕು. ಹರೇರ್ ಉತ್ತಮತ್ವ ವಿಧ ವಾಯೋರಪಿ ಇತ್ಯರ್ಥ ಕೊಟ್ಟು ತಾತ್ಪರ್ಯ ಏನು ಅಂದರೆ, ಹರಿ ಸರ್ವೋತ್ತಮತ್ವನೂ ಗೊತ್ತಿರಬೇಕು, ವಾಯು ಜೀವೋತ್ತಮತ್ವನೂ ಗೊತ್ತಿರಬೇಕು ಅಂತ ಅರ್ಥ. ಕುತಃ ಯಾತಕ್ಕಿದು ಅಂದರೆ ಇನ್ನೊಂದು ಕೊಟೇಶನ್ ಕೊಡ್ತಾರೆ, ಭಾರತಿ ವಾಯು ಲಕ್ಷ್ಮೀಣಾಂ ಆತ್ಮನಶ್ಚ ಯಥಾಕ್ರಮಂ ಆಧಿಕ್ಯ ಜ್ಞಾನತೋ ವಿಷ್ಣು ಸರ್ವತಃ ಸಂಪ್ರಸೀದತಿ. ಎಲ್ಲ ದೇವತೆಗಳು ಸಾರಥಿ ಮುಖ್ಯವಾದದ್ದು ಸಂಶಯನೇ ಇಲ್ಲ, ಅದರಲ್ಲೂ ಭಾರಿ ಮುಖ್ಯವಾದದ್ದು ಎಂದು ತಿಳ್ಕೊಬೇಕು ಅಂತ ಹೇಳ್ತಾರೆ. ಅದು ಎರಡಿತ್ತು, ತಾರತಮ್ಯ ತಿಳ್ಕೊಳ್ಳಿ ಎರಡು ಅಂತ ಇದೆ, ಒಂದು ಸರಿಯಾಗಿ ಪ್ರತಿಯೊಂದು ಕಕ್ಷಾ ತಾರತಮ್ಯ ತಿಳ್ಕೊಳ್ಳು, ಪ್ರತಿಯೊಂದು ತಿಳ್ಕೊಳ್ಳು, ಅದು ಕರ್ತವ್ಯನೇ. ಆದರೆ ಎಲ್ಲ ಕಾಲಕ್ಕೆಲ್ಲ ನೆನಪಿರೋ ಸಾಧ್ಯ ಇಲ್ಲ, ಅನುಷ್ಠಾನಕ್ಕೂ ಮಾಡೋಕ್ಕಾಗ ಇಷ್ಟು ಎಂದೂ ಮರಿಬಾರದು ಅಂತ ಹೇಳ್ತಾರೆ. ಭಾರತಿ ವಾಯು ಲಕ್ಷ್ಮಿ ಆತ್ಮನಶ್ಚೇ ಯಥಾಕ್ರಮ, ಪರಶುಕ್ಲತ್ರೆಯವರು ಮೂರು ಜನ ಗೊತ್ತಾನೆ, ಭಾರತಿ ವಾಯು ಲಕ್ಷ್ಮಿ ಇವರು ಪ್ಲಸ್ ನಾರಾಯಣ, ಇದನ್ನು ಯಾವ ಕಾಲಕ್ಕೂ ಬಿಡಾಗಿ, ಅದು ಎಲ್ಲ ಕಾಲಕ್ಕೂ ಇರಬೇಕು, ವಿಶೇಷವಾದ ಎಲ್ಲ ರೀತಿಯಲ್ಲೂ ಕೂಡ ಅದು ಸಂಧಾನಕ್ಕೆ ಬರಬೇಕು. ಅದಕ್ಕಾಗಿ ಭಾರತಿ ವಾಯು ಲಕ್ಷ್ಮೀಣಾಂ ಆತ್ಮನಶ್ಚೇ ಯಥಾಕ್ರಮಂ ಆಧಿಕ್ಯ ಜ್ಞಾನತೋ ವಿಷ್ಣು ಸರ್ವತಃ ಸಂಪ್ರಸೀದತೆ. ಇದು ವಿಶೇಷವಾಗಿ ಸ್ಮೃತಿಯ ಕಾರಣ ಆದ್ದರಿಂದ ಅಷ್ಟಂತೂ ಮುಖ್ಯವಾಗಿ ತಿಳಿಬೇಕು. ಇದು ಎಷ್ಟು ಜನ ಗೊತ್ತಿದೆ, ಮಾತರಲ್ಲಿ ಏನೂ ಗೊತ್ತಿರೋದಿಲ್ಲ, ಪಾಪ ದೊಡ್ಡ ದೊಡ್ಡ ಇವರಾಗಿರ್ತಾರೆ, ವಾಯುದೇವರು ದೊಡ್ಡವರು, ಅವರಿಗೆ ಯಾರ್ಯಾರು ಜ್ಞಾನನೂ ಇರೋದಿಲ್ಲ. ಯಾಕಂದ್ರೆ ನಾವು ಆ ಫೀಲ್ಡ್ ಅಲ್ಲಿಲ್ಲ, ಈ ಫೀಲ್ಡ್ ಈ ರೀತಿ ಇರಬೇಕಾ, ಕರೆಂಟ್ ಓದಿಲ್ಲ ಕರೆಂಟ್ ಬಿಟ್ಟರೆ ಶಾಕ್ ಹೊಡಿತಾ ಗೊತ್ತಾಗುತ್ತೆ, ಬರೇ ಪಟ್ಟ ಆ ಫೀಲ್ಡಲ್ಲಿ ಇಲ್ಲ ಅಂತ ಹೇಳಿಬಿಟ್ರೆ ಗತಿಯಾಗುತ್ತೆ. ಆ ಕರೆಂಟ್ ಬಿಟ್ಬಿಡುತ್ತಾ, ಅವ್ರು ಬೇರೆ ಫೀಲ್ಡ್ ಅವ್ರದ್ದು ಬಿಟ್ಬಿಡುತ್ತಾ, ಅದನ್ನ ಯಾರು ಹೋದ್ರೂ ಹೊಡಿಯುತ್ತೆ, ಬಿಡೋದಿಲ್ಲ. ಅರ್ಥ ಆಯ್ತಾ? ಈಗ ಎಲ್ಲ ವಿಷಯರು ಕೂಡ ಆ ವಿಷಯ ಗೊತ್ತಿರುತ್ತೋ ಬಿಡುತ್ತೋ, ಏನು ಮಾಡಬೇಕು ಸಮಾಜದಲ್ಲಿ ಇದ್ದ ಕಾಲಕ್ಕೆ ಏನು ಮಾಡಬೇಕು, ಅದಕ್ಕೆ ಲೈಟ್ ಬಿಲ್ ಲೈಟ್ ಹಾಕ್ಸೋಳೋ ಗೊತ್ತು, ಲೈಟ್ ಬಿಲ್ ಕೊಡ್ಬೇಕಂತ ಗೊತ್ತಿದ್ದಿಲ್ಲ ಅಂತ ಕೇಳಿದರೆ ತಪ್ಪು. ಅದು ಇಮ್ಮಿಡಿಯೇಟ್ ಕಮಿಟ್ಮೆಂಟ್, ಬದುಕಿದ್ದಷ್ಟು ಕಮಿಟ್ಮೆಂಟ್ ಬಂತು ನಮಗೆ, ಇವತ್ತು ಬದುಕಿ ಉಸಿರಾಡ್ತೇವೆ ಅಂದರೆ ಇವೆಲ್ಲ ತಿಳ್ಕೊಂಡಿರಲೇಬೇಕು. ಆದ್ದರಿಂದ ವಿನಸರಿಸಿರ್ತಾರೆ, ನಮಗೆ ಗೊತ್ತಿಲ್ಲ ಅಂಥೇಳಿ ಇನ್ನೊಂದು ಕೇಸ್ ಹಾಕ್ತಾರೆ, ಒಂದು ಕೇಸ್ ಹಾಕಿರ್ತೀವಿ, ಇನ್ನೊಂದು ಡಬಲ್ ಕೇಸ್ ಅದು. ಯಾಕೆ ಇವ್ರಿಗೆ ನಿಯಮದ ಜ್ಞಾನನೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಅದು ಬಹಳ ಇಂಪಾರ್ಟೆಂಟ್, ಅದರಿಂದ ಗೊತ್ತಿಲ್ಲ ಅಂತ ಹೇಳೋದು ಎಕ್ಸ್ಕ್ಯೂಸ್ ಅಲ್ಲೇ ಇದೆ. ತಿಳ್ಕೊಳ್ಬೇಕಾದ ಕರ್ತವ್ಯ ಇದೆ ನಮ್ಮಲ್ಲಿ. ಹಾಗೆ ದೊಡ್ಡ ದೋಷ ಅದು. ಶಾಸ್ತ್ರ ಪಾಠ ಹೇಳೋದಕ್ಕಾಗಲಿಲ್ಲ, ಬಿಟ್ಟುಬಿಡಿಸ್ತೀವಿ. ತೀರಾ ಕಾಮನ್ ಇದನ್ನು ಹೇಳಬಾರ್ದು. ಕೊನೆ ಪಕ್ಷ ಹೆರೆ ಸೋದ್ರ ತಾರತಮ್ಯ ಜ್ಞಾನ, ಇಷ್ಟು ವಿವೇಕ, ಅದಕ್ಕೇನು ಭಾಳ ದಿವಸ ಬೇಕು? ಅದಕ್ಕೆ ಆಟೋಮೆಟಿಕ್ ಮನೆಯಲ್ಲಿಂದೇ ಮನೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದ ಮನೆಯೊಳಗೆ ಸದಾ ಸಲೀಸ ಹೇಳ್ಕೊಂಡು ಹೋಗ್ಬಿಡ್ಬೇಕು. ಅದೇನಾಯ್ತು, ಅಲ್ಲೇ ಒಂದು ನಮ್ಮಲ್ಲಿ ಎರಡು ಗುಂಪು ಓದಿದರೆ ಶಾಸ್ತ್ರ ಓದಬೇಕು, ಇಲ್ಲದವ್ರು ಏನೋ ತಿಳ್ಕೊಬಾರ್ದು. ಎರಡು ಗುಂಪು ಬಂದ್ಬಿಡ್ತೀವಿ, ಅದು ತಪ್ಪಾಯ್ತು. ಮಧ್ಯೆ ಒಂದು ವಯಾಮಿಡಿ ಅಂತ ಇಲ್ಲದೆ ಹೋದರೆ ನಾಳೆ ಶಾಸ್ತ್ರ ಡಿಂಕೊಳ್ಳೋಕ್ಕಾರ ಹೇಗೆ ಸಿಗುತ್ತೆ ರೀ? ಮುಂದೆ ಸ್ವಲ್ಪ ಇರಬೇಕಲ್ಲ. ಅದನ್ನು ಯೋಚನೆ ಮಾಡಿದರೆ ಡಿಂಕ್ ಉಳಿಸಿಕೊಳ್ಳೋದು ಬಹಳ ದೊಡ್ಡ ಕರ್ತವ್ಯ. ಅದಕ್ಕೆ ದೊಡ್ಡವ್ರು ಏನು ಮಾಡ್ತೀವಿ, ನಾನಂತೂ ಓದಲಿಲ್ಲ, ನೀನು ಓದಿ, ರೈತರು ಓದ್ತಾರೆ ಪಾಪ, ನಾನಂತೂ ಓದಲಿಲ್ಲ, ಮಗನಾದರೂ ಓದಲಿ ಅಂತ ಓದಿಸ್ತಾರೆ. ಇವ್ರು ಹಾಗಲ್ಲ, ನಾನು ಒಂದು ನನ್ನ ಮಗನಾದ್ರೆ ಯಾಕೆ ಓದಬೇಕು ಅಂತ ಶುರು ಮಾಡಿದೆ. ನಾನೇ ಒಂದು ಮಗ ಯಾಕೆ ಓದಬೇಕು, ಮೊಮ್ಮಗನು ಓದಬಾರ್ದು. ಅಂದರೆ ಅವರಲ್ಲಿರುವ ಪಶ್ಚಾತ್ತಾಪ ಬುದ್ಧಿ ಕೂಡ ಇಲ್ಲ, ಗೊತ್ತಲ್ಲ. ನಾನುವಾಗ ಓದಲಿ, ಓದೋದು ಯಥಾ ಪ್ರಕಾರ ಏನು ಇದು ಮಾಡೋದ ಕಾರಣ ಇಲ್ಲ. ಒಂದು ಓದಿ ಶಬ್ದ ಮುಖ್ಯವಾಗಿ ಬದುಕೋದಕ್ಕೇನೋ ಎಲ್ಲ ಕಲಿಬೇಕು, ಯಶಸ್ ಫಲವಿದು ಮಾಡೋದಕ್ಕೆ ಇದೆಲ್ಲ ಆಟ. ಆ ರೀತಿ ಎರಡು ಕೋರ್ಸ್ ಮಾಡಬೇಕು ನಾವು. ಒಂದು ಪಂಡಿತನ ತಯಾರು ಮಾಡೋ ಕೋರ್ಸು. ಎಲ್ಲರೂ ಪೊಲೀಸರೇ ಆಗಿಬಿಟ್ರೆ ಎಷ್ಟು ಕಷ್ಟ. ಪೊಲೀಸ್ ಎಲ್ಲರೂ ಆಗಬೇಕಾಗಿಲ್ಲ, ಪೊಲೀಸ್ ರೂಲ್ಸ್ ಮಾತ್ರ ಎಲ್ಲರಿಗೂ ಗೊತ್ತಿರಬೇಕು, ಗೊತ್ತಾನೆ. ಪೊಲೀಸ್ ಆಗಬೇಕಾಗಿಲ್ಲ, ರೂಲ್ಸ್ ಎಲ್ಲರೂ ಹೇಗೆ ತಿಳ್ಕೊಂಡಿರ್ಬೇಕು. ಅದಕ್ಕೆ ತತ್ವ ಪಾಂಡಿತ್ಯ ಬರೋದು ಬೇರೆ, ಜ್ಞಾನ ಬರೋದು ಬೇರೆ. ಆ ಜ್ಞಾನದಲ್ಲೂ ಸಾಮಾನ್ಯ ಜ್ಞಾನ ಬೇರೆ, ವಿಶೇಷ ಜ್ಞಾನ ಬೇರೆ. ಸಾಮಾನ್ಯ ಮಡಿ ಮೇಲೆ ಜ್ಞಾನ ಇರೋದಿಲ್ಲ. ಎಲ್ಲಿ ಮೊನ್ನೆ ಯಾವುದೋ ಮಠಕ್ಕೆ ಹೋದ್ರೆ ಮಠ ಇತ್ತೀಚೆಗೆ ಹೋದಾಗ ಟೊಮೆಟ ಆಗುತ್ತಲ್ಲ ಅಂತ ಕೇಳ್ತೀವಿ. ಏನು ಹೇಳಬೇಕು ಹೇಳಿ, ಮಠದಲ್ಲಿ ಅದು ಯಾವುದು ಅಧಿಕೃತ ಮಠಗಳು, ಅನಧಿಕೃತ ಮಠ ಅಲ್ಲ. ಮತ್ತೆ ಅಧಿಕೃತ ಮಠದಲ್ಲಿ ಕೇಳ್ತಾರೆ ಟೊಮೆಟೊ ಕೋಸು ಆಗ್ಬೋದು ಅಂತ. ಏನು ಹೇಳಬೇಕು, ಅದು ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ರಾಯರ ಪೂಜೆ ಆ ಕಡೆ ಬಿಟ್ಟರೆ ನಮ್ಗೇನು ಸಂಬಂಧನೇ ಇಲ್ಲ ಅವ್ರಿಗೂ ನಮಗೂ ಅಂತ ಅಷ್ಟೆ. ಪಾಪ ಅವ್ರ ತಿಬ್ಬದಲ್ಲಿ ತಾನೆ ನಾವೇ ಕಷ್ಟಪಡ್ಬೇಕು ಎಂಬ ರೀತಿ ಆಗಿಬಿಟ್ಟು. ಮತ್ತು ಅವ್ರಿಗೇನೋ ವಿಟಮಿನ್ಸ್ ಬಗ್ಗೆ ಜ್ಞಾನ ಇಲ್ಲ, ನಮ್ಗೆ ಎಷ್ಟು ಜ್ಞಾನ ಇದೆ ನಾವೇ ಕಳ್ಕೋಬೇಕು ಅಂತ ತಿಳ್ಕೊಂಡ್ರೆ ಆ ಥರ ಭಾವನೆ ಬಂದಿದೆ. ಎಲ್ಲ ಅವ್ರಿಗೆ ಮತ್ತೆ ಸಾಮಾನ್ಯ ಅದು ಪಂಡಿತ ಬೇರೆ, ಜೊತೆಗೆ ಇನ್ನೊಂದು ತಮಾಷೆ. ಅದು ಮಠ ಅಲ್ಲಿರೋ ವೃದ್ಧಾಭ್ಯಾಸ ಕೇಳ್ತಾರೆ ಅಂದರೆ ಜೂಸ ತಗೋತಾರೆ ಅಂತ ಆಯ್ತಲ್ಲ, ಅಲ್ಲಿ ನಡೀತದೆ ಅಂತ ಕೇಳಿದ ಮೇಲೆ ಅಕಸ್ಮಾತ್ ಅವತ್ತು ಮಾಡಲಿಲ್ಲ ಸರಿ, ಗುಡಿಸಿ ಉಳಿಸಿ ಮಾಡ್ತಾರೆ ಅಂತ ಪ್ರೂವ್ ಆಯ್ತಲ್ಲ. ಈ ರೀತಿ ನಡೆದಿದೆ. ಇಷ್ಟರ ಮಟ್ಟಿಗೆ ಜ್ಞಾನ ಹೋಗೋದಾದರೆ ತಪ್ಪೇ ತಪ್ಪ. ತದುಕ್ತ ಸರ್ವದೇವೋತ್ತಮ ವಾಯು ಆಧಿಕ್ಯ ಜ್ಞಾನತೋ ವಿಷ್ಣು ಸರ್ವತಃ ಸಂಪ್ರಸೀದತಿ ಇತಿ ವಚನ. ವಾಯುರ್ಭೀಮೋ ಭೀಮನಾದೋ ಮಹೂಜಾಹ ಇತ್ಯನೇನಾಪಿ ಹೇತುಪೂರ್ವಕತ್ವೇನ. ಹರಿದಾಸ ಸಾಹಿತ್ಯಕ್ಕೂ ಹಾಗೆ ಆಯಿತು. ಸಂಗೀತ ಹಾಡಲಿಕ್ಕೆ ಬಂದರೆ ಹರಿದಾಸ ಸಾಹಿತ್ಯ ಇವರು ಇಲ್ಲ, ಹಾಡೋದಕ್ಕೂ ಹರಿದಾಸ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ. ಅರ್ಥ ಆಯ್ತಿಲ್ಲ, ಹಾಡೋದಕ್ಕೂ ಹರಿದಾಸ ಸಾಹಿತ್ಯಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಅದು ಏನದು ಶಾಸ್ತ್ರ, ಅದು ಅದು ಓದೋದು ಮೂಲತಃ ಮಾಧ್ಯಮ. ಆಯುರ್ವೇದ ಉಚ್ಚಾರಣೆ ಮಾಡಿಬಿಟ್ರೆ ಆಯ್ತಾಗಿದ್ರೆ ಸಸ್ವರ ವೇದ ಎಷ್ಟು ಹೇಳಿದರೂ ಕೂಡ, ಸುಸ್ವರ ಎಷ್ಟು ಹೇಳಿದರೂ ಕೂಡ ಏನು ಬೇಕು ಅದಕ್ಕೆ? ಅರ್ಥ ಜ್ಞಾನ ಬೇಕು. ಅದೇ ಎಷ್ಟೇ ಸಲ ಸಂಗೀತ ಕಚೇರಿ ಮಾಡಿದ್ರೆ ಏನು ಗೊತ್ತಿರಬೇಕು ಅದ್ರ ಬಗ್ಗೆ? ತಿಳುವಳಿಕೆ ಇರಬೇಕು. ಆ ಆಸ್ಪೆಕ್ಟ್ ಅವಳು ಟೋಟಲಿ ಮಿಸ್ ಆಗಿಬಿಡ್ತು ಹಾಡೋರು ಅಂತ. ಅಥವಾ ಇನ್ನೊಂದು ರೀತಿ ಏನಾಯ್ತು, ಹಾಡು ಬೇಡ ಧ್ವನಿಯೇನು ಬೇಡ, ಒದರಿ ಬಿಡ್ತಾರೆ ಒಂದು ಹೇಳ್ತೀವಿ ಗೋವಿಂದ ಕೇಳಿದ್ರೆ ಯಾವ್ದು ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಅದು ಇನ್ನೂ ಡೇಂಜರಸ್ ಆಯ್ತು, ಗಂಟನೂ ಇಲ್ಲ, ಈ ಕಡೆ ಇದು ಇಲ್ಲ, ಅದು ತಪ್ಪು. ಅದೆಲ್ಲ ಒಂದು ವ್ಯವಸ್ಥೆ ಇಲ್ಲ ಹೋದ್ರೆ ಸರಿ ಅಂತ ಹೇಳಿದ್ರು. ನ್ಯಾಷನಲ್ ಆ್ಯಂಥಮ್ ಹೇಳೋದಕ್ಕೆ ಒಂದು ರೂಲ್ಸ್ ಇದೆಯಾ ಇಲ್ವಾ? ಹಾಗೆ ಹೇಳೋದಕ್ಕೆ ಬರೋದಿಲ್ಲ ಅದು. ಆ ಥರ ಪ್ರತಿಯೊಂದಿದಕ್ಕೂ ಅದು ಯಾರು ಇದೇ ರೀತಿ ಹೇಳಬೇಕು ಅಂತ ಇರಬೇಕು. ಆಗ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೆ. ಸಂಡಿಲೇ ಮಂತ್ರ ಅಲ್ಲಿ ನಮ್ಮಲ್ಲಿ ಆಗಿರೋದು ಏನಂದ್ರೆ ಯಾವುದಕ್ಕೂ ಲೀಡರ್ಶಿಪ್ ಇಲ್ಲ. ಹೇಳಕ್ಕೆ ಹೋದ್ರೆ ನೀವ್ಯಾರು ಅಂತ ಯಾರೇ ಹೇಳಿ ನೀವ್ಯಾರು, ಗೊತ್ತಾಯ್ತಾ? ನಾವು ಹೆಚ್ಚು ಸ್ವಾತಂತ್ರ್ಯ ಇಂಡಿಯಾಗೆ ಬಂದೋ ಬಿಡುತ್ತೋ, ನಮ್ಮ ಜನಕ್ಕಂತೂ ಜಾಸ್ತಿ ಬಂದ್ಬಿಡ್ತೀವಿ. ಸಿಕ್ಕಾಪಟ್ಟೆ ಸ್ವಾತಂತ್ರ್ಯ ಬಂದ್ಬಿಟ್ಟಿರೋದ್ರಿಂದ ನಮ್ಮನ್ನು ಯಾರು ಏನೋ ಕೇಳಾಗಿಲ್ಲ. ಆ ಒಂದು ವ್ಯವಸ್ಥೆ ತಪ್ಪಿಬಿಡುತ್ತೆ. ಪ್ರತಿಯೊಂದು ಸಮಾಜದಲ್ಲೂ ಒಂದು ಸ್ಟೇಜಲ್ಲಿ ಏನಿದೆ, ಒಂದು ಚೆಕ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿಲ್ಲ, ಕೇಳಿದ ತಕ್ಷಣ ಅದೇನು ದೊಡ್ಡದು, ಎಲ್ಲರೂ ನಾವೇ ಮೂಲ ಅಂತ ಕ್ಲೇಮ್ ಮಾಡೋದ್ರಿಂದ ಇದು ಮಾಡೋಕೆ ಸಾಧ್ಯ ಇಲ್ಲ. ವಾಯವು ಮುಖ್ಯಧಿಯಾತೋಯೇ ದ್ರವ್ಯೈಹಿ ತೋಯ ಪುರಸ್ಕೃತೈಹಿ. ಆಮೇಲೆ ಮುಂದೆ ದ್ರವ್ಯೈಹಿ ತೋಯ ಪುರಸ್ಕೃತೈಹಿ ಎಂಬುದನ್ನು ಮುಂದೆ ಹೇಳ್ತಾರೆ. ಎಲ್ಲಿ ತೋಯೇ ಅಂತ ಹೇಳಿದರಲ್ಲ, ನೀರಿನಲ್ಲಿ ಪೂಜೆ ಮಾಡೋದು. ನೀರಿನಲ್ಲಿ ಪೂಜೆ ಮಾಡೋದು ಅಂದ್ರೆ ಏನು? ತಸ್ಮಾತ್ ವಾಯುರೇವ ವೃಷ್ಟಿ ಸಮಷ್ಟಿ ಅಥ ಪುನರ್ಮೃತ್ಯುಂ ಜಯತಿ ಜಯ ಏವಂ ವೇದ ಹೇತುಪೂರ್ವಕತ್ವೇನ ವಾಯೋ ಸರ್ವದೇವೋತ್ತಮತ್ವಾದ್ ಉಕ್ತ ಏವ ಅರ್ಥ. ತಸ್ಮಾತ್ ವಾಯುರೇವ ವ್ಯಷ್ಟಿ ವಾಯು ಸಮಷ್ಟಿ ಅದಕ್ಕೆ ಅಪಹ ಪುನರ್ಮೃತ್ಯುಂ ಜಯತಿ ಏವಂ ವೇದ. ವಾಯುದೇವರೇ ವ್ಯಷ್ಟಿ, ವಾಯುದೇವರೇ ಸಮಷ್ಟಿ. ಪ್ರತಿಯೊಬ್ಬರಲ್ಲಿ ಇದ್ದು ಉಸಿರಾಡಿಸಿ ಉಳಿಸೋದು ಅವರೇ ವ್ಯಷ್ಟಿ. ಇಡೀ ಜಗತ್ತನ್ನು ಉಳಿಸಿರೋದು ಅವರೇ. ಅವಕಶ್ಯಪ ರೂಪದಿಂದ ನಂಡೋದಕರಿ ಗೋವಿದರಿಸಿಯ ಶೇಷ ಮೂರುತಿಯನ್ನು. ಅದಕ್ಕೇನಾಯಿತು? ಸಮಷ್ಟಿ. ಸಮಷ್ಟಿ ವ್ಯಷ್ಟಿ, ಅದೇ ಇಂಡಿವಿಜುವಲ್ ಕಲೆಕ್ಟಿವ್ ಅಂತ ಹೇಳೋಲ್ಲ ಹಾಗೆ. ಇಂಡಿವಿಜುವಲ್ ಮಾಡಿದರೆ ವ್ಯಷ್ಟಿ, ಕಲೆಕ್ಟಿವ್ ಮಾಡಿದರೆ ಸಮಷ್ಟಿ. ಎರಡೂ ಕೂಡ ವಾಯುದೇವರಲ್ಲಿ ಹಿರಿಮೆ ಇರೋದ್ರಿಂದ ಇದು ಯಾರು ತಿಳ್ಕೊಳ್ತಾರೋ ಅಪಮೃತ್ಯುಂ ಜಯತಿ, ಅಪಮೃತ್ಯು ಪರಿಹಾರ ಆಗುತ್ತೆ ಅವರಿಗೆ. ವಾಯುದೇವತ್ವತ್ವ ಜ್ಞಾನದಿಂದ ಅಪಮೃತ್ಯು ಪರಿಹಾರ ಆಗುತ್ತೆ. ಅದಕ್ಕೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಂತ ಲಿಂಕ್ ಕೊಡ್ತು. ಅಪಮೃತ್ಯು ಪರಿಹಾರ ಆಗೋದಕ್ಕೂ ಅಲ್ಲಿಗೆ ಲಿಂಕ್ ಇರೋದ್ರಿಂದನೇ ದಾಸರು ಏನು ಮಾಡಿದ್ರು, ಅದನ್ನು ಕೂಡಿಸಿದ್ರು. ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಇದೇ ಮಾತು. ಅಪ ಪುನರ್ಮೃತ್ಯುಂ ಜಯತಿ ಆ ವಾಕ್ಯ, ವೇದ ವಾಕ್ಯ ಹಾಗೆ ಇಟ್ಟಿದ್ದಾರೆ. ಇತ್ಯನೇನ ಚ ವಾಯುಜ್ಞಾನಸ್ಯ ಅಪಮೃತ್ಯುಜಯ ಹೇತುತ್ವೋಕ್ತೇಶ್ಚ. ವಾಯುಜ್ಞಾನವನ್ನು ಅಪಮೃತ್ಯುಜಯ ಉಪಾಯ ಅಂತ ಹೇಳಿದ್ದಾರೆ. ದುಸ್ವಪ್ನ ಬಿತ್ತು ವಾಯುಸ್ತುತಿ ಹೇಳಿ ಪರಿಹಾರ ಆಯ್ತಾರೆ. ದುಸ್ವಪ್ನ ಪರಿಹಾರಕ್ಕೂ ವಾಯುಸ್ತುತಿಗೆ ಸಂಬಂಧ ಇದೆ. ಏನು ಮಾಡಲಿ ಅಂತ ಕೇಳಬೇಕು, ಏನು ಮಾಡಬೇಕು, ಇಮ್ಮಿಡಿಯೇಟ್ ಉಪಾಯ ಇದೆ ಅದು. ವಾಯುಸ್ತುತಿ ದುಸ್ವಪ್ನ ಪರಿಹಾರ ಪಂಚಭೂತ ಹೆಂಗೆ ಸರ್ ಮಧ್ಯಾಹ್ನ ಹೇಳಿದರೆ ಅಪಮೃತ ದುಸ್ವಪ್ನದ ಕಾಟ ಪರಿಹಾರ. ಪಂಚ ಭೂತ ಮನೋ ಬುದ್ಧಿ ರುದ್ರಾಣಾಂ ಪ್ರತಿ ದೇಹಕಂ ಬಾಹ್ಯತಶ್ಚಾಪಿ ನೇತೃತ್ವಾತ್ ವಾಯುರ್ವೆಷ್ಟಿ ಸಮಷ್ಟಿ. ಅದಕ್ಕೆ ಅರ್ಥ ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಇಂಡಿವಿಜುವಲಿ ನಿವನ ಮಾಡೋದ್ರಿಂದ ವೆಷ್ಟಿ, ಕಲೆಕ್ಟಿವ್ಲಿ ಮಾಡೋದ್ರಿಂದ ಸಮಷ್ಟಿ. ಬಾಹ್ಯತಶ್ಚಾಪಿ ಅದು ಇಂಟರ್ನಲ್ ಎಷ್ಟರನ್ನು, ಅದಕ್ಕೆ ವಾಯುದೇವರಿಗೆ ವೆಷ್ಟಿ ಸಮಷ್ಟಿ ಎರಡರಲ್ಲೂ ಕೂಡ ಏನಿದೆ ಅವರಿಗೆ, ಎರಡರಲ್ಲೂ ಸಾಮರ್ಥ್ಯ ಇದೆ. ಎರಡರಲ್ಲಿ ನಂಬರ್ ಒನ್ ಮತ್ತೆ ಕೆಲವು ಇಲ್ಲಿ ನಂಬರ್ ಇನ್ನೊಂದು ಕಡೆ ನಂಬರ್ ಒನ್ ಆಗೋದಿಲ್ಲ, ಅದು ಎರಡು ಕಡೆ ನಂಬರ್ ಒನ್. ಬಾಹ್ಯದ ಕಂಟ್ರೋಲಲ್ಲೂ ಅವರೇ ನಂಬರ್ ಒನ್ ಜೀವೋತ್ತಮರು, ಇಂಟರ್ನಲ್ ಕಂಟ್ರೋಲಲ್ಲೂ ಅವರೇ ನಂಬರ್ ಒನ್. ಅದಕ್ಕೆ ವೆಷ್ಟಿ ಸಮಷ್ಟಿಯಾಗಿ ವಾಯುದೇವರು ಮಹಿಮೆ ತಿಳಿಬೇಕು ಅಂತ ಹೇಳ್ತಾರೆ. ಇದೆ ವಚನಾಚ್ಯ ವಾಯೋರ್ ವೆಷ್ಟಿಂ ಸಮಷ್ಟಿಂಚ ಸಮ್ಯಕ್ ಜ್ಞಾತ್ವಾ ಮನೋಯುಂಜಾತ್ ದ್ರವ್ಯೈಹಿ ಪುಷ್ಪೈಹಿ. ಆಮೇಲೆ ದ್ರವ್ಯೈಹಿ ತೋಯ ಪುರಸ್ಕೃತೈಹಿ, ನೀರಿನಲ್ಲಿ ಆರಾಧನೆ ಮಾಡೋದು ಅಂದ್ರೆ ಏನು, ಈ ರೀತಿ ಮಂಡಲ ಬರೆಯೋದು ಗೊತ್ತಾಯ್ತಾ, ಮಂಡಲ ಬರೆಯೋದು ಮತ್ತು ಅದರಿಂದ ಅಡಿಕೆ ಆದರೆ ಉಪಯೋಗಿಸೋದು, ಅವೆಲ್ಲ ಏನದು ನೀರಿನಲ್ಲೇ ಮಾಡ್ತಕ್ಕಂಥ ಪೂಜೆ. ಮತ್ತು ಸ್ನಾನ ದೇವತೆಗಳ ಆವಾಹನ ಮಾಡೋದು, ಗಂಗೆ ಜಮುನೆ ಚೈವ್ ಇತ್ಯಾದಿ ನೀರಿನಲ್ಲಿ ಕಲಶ ಪೂಜೆ ಏನು ನೀರಿನಲ್ಲಿ ಪೂಜೆ. ಮತ್ತು ಇವು ಅದರಲ್ಲಿ ಏನು ಹಾಕಬೇಕು, ಪುಷ್ಪೈ ಕಲಶದ ಕಲಶದಲ್ಲಿ ಏನೇನು ಹಾಕಬೇಕು, ದಶ 10 ಪದಾರ್ಥ ಹಾಕ್ಬೇಕು ಕಲಶದೊಳಗೆ, ಪ್ಲಸ್ ಹೂಗಳನ್ನು ಹಾಕ್ಬೋದು. ಸುವಾಸನೆ ಹಾಕಿದರೆ ಹೊಸ ರೀತಿ ಅದಕ್ಕೆ ವಿಶೇಷ ಸಿದ್ಧಿ ಬರ್ತದೆ. ಪುಷ್ಪೈ ಪುಷ್ಪಾದಿಗಳನ್ನು ಹಾಕಿ ಪೂಜೆ, ತುಳಸಿ ಪುಷ್ಪ ತುಳಸಿ ಅಂತ ಹೇಳೋದಿಲ್ಲ, ಅದಕ್ಕೆ ಕಂಪಲ್ಸರಿ ಹಾಕಲೇಬೇಕಾದ್ರಿಂದಾಗಿ ಪ್ರತಿಯೊಂದು ಕೂಡ ಕೆಲವು ವಿಷಯದ ಬಗ್ಗೆ ಮತ್ತೆ ಹೇಳಬೇಕಾದ ಕಾರಣ ಇಲ್ಲ. ಅಡಿ ಊಟ ಮಾಡುತ್ತೆ ಉಸಿರಾಡೋ ಅಂತ ಯಾರು ಸ್ಪೆಷಲಾಗಿ ಹೇಳೋದಿಲ್ಲ, ಊಟ ಮಾಡಿದ್ರೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಉಸಿರಾಡೋ ಅಂತ ಹೇಳೋದಿಲ್ಲ. ಯಾಕೆ ಕೇಳಬೇಕಾದ್ರೆ ಉಸಿರಾಡ್ತಿರ್ಬೇಕು ಫಸ್ಟ್ ಅವರು, ಹೇಳೋನು ಉಸಿರಾಡ್ತಾನೆ ಕೇಳೋನು ಆಡ್ತಾನೆ. ಆದ್ದರಿಂದ ತುಳಸಿ ಬಗ್ಗೆ ತುಳಸಿಯನ್ನು ಷೋಡಶೋಪಚಾರದಲ್ಲಿ ಸೇರಿಸೇ ಇಲ್ಲ, ಅನೇಕರಿಗೆ ಗೊತ್ತಿಲ್ಲ. ಪುಷ್ಪ ಅಷ್ಟೇ ಷೋಡಶೋಪಚಾರದಲ್ಲಿ ಒಂದು, ತುಳಸಿ ಅಷ್ಟೇ ಸೇರಿಸಿಲ್ಲ. ಯಾಕೆ 16 ತುಳಸಿ ಕಾಮನ್ ಆದ್ರಿಂದ ಮತ್ತೆ ಹೇಳಬೇಕಾಗಿಲ್ಲ ಅಂತ. ಅದು ಕಿರುದಾಡಿತಕ್ಕಂಥ ಹೇಳೇ ಇಲ್ಲ, ಅದು ಬಿಟ್ಟೇ ಬಿಡ್ತೀನಿ ತಿಳ್ಕೊಂಡು, ಪೂರ್ತಿ ಕಾಮನ್ ಆದ್ರಿಂದ ಹೇಳಬೇಕಾದ ಕಾರಣ ಇದೆ. ಸಮ್ಯಕ್ ಜ್ಞಾತ್ವ ಮನೋಯುಂಜ ದ್ರವ್ಯ ಪುಷ್ಪೈ ಮಂತ್ರಹೃದಯೈ ನಮೋ ಅಂತೈ ಮಂತ್ರೈ. ಪರೀಕ್ಷೆಗೆ ಹೋಗೋರಿಗೆ ಚೆನ್ನಾಗಿ ಬರೀ ಅಂತಾರೆ, ಲಿಸ್ಟ್ ನಂಬರ್ ಬರೋದು ಅಂತ ಅಷ್ಟು ಹೇಳೋದಿಲ್ಲ. ಯಾಕೆ ಅದು ಬೆಳೆದು ಹೋದರೆ ವ್ಯಾಲ್ಯೂನೇ ಮಾಡೋದಿಲ್ಲ, ಬಟ್ ಅದು ಯಾರು ಹೇಳೋದಕ್ಕೆ ಹೋಗೋದಿಲ್ಲ, ಆಬ್ವಿಯಸ್ ಅಂತೀವಲ್ಲ. ಅದಕ್ಕೆ ತುಳಸಿ ಅರ್ಚನೆ ಎಂಬುದು ಆಬ್ವಿಯಸ್, ಅದು ಇರಲೇಬೇಕು. ಮಂತ್ರಹೃದಯ ಯಾವುದಕ್ಕೆ ಎಷ್ಟೊತ್ತು ಹಾಕಿದರೆ, ಹಾಕಿ ತೆಗೆದ್ರೆ ಬರೆಯೋದಿಲ್ಲ, ಅದು ಹಾಕಿ ತೆಗೆದ್ಬಿಡ್ತಾರೆ. ಅಭಿಷೇಕ ಮಾಡ್ತಾರೆ ಹೋಯ್ತಲ್ಲ, ನೀವು ಎಷ್ಟು ಮೊದಲೇ ಹಾಕಿಟ್ಟಿರೋದಿಲ್ಲ, ಹಾಕೋದು ಯಾವಾಗ ಹಾಕ್ತೀರಿ ನೀವು ಅದನ್ನು ಹಾಕ್ತೀರಿ, ಆಮೇಲೆ ಅಭಿಷೇಕ ಮಾಡ್ತೀರಿ ಮುಗಿದೋಯ್ತು ಅಲ್ಲಿಗೆ. ಅದು ಕೆಲವು ಪ್ರಸಕ್ತಿನೇ ಇಲ್ಲ, ತುಳಸಿಯಲ್ಲಿ ಉಳಿಯುತ್ತೆ ಅಭಿಷೇಕಿತ್ತು ಅಂತ ಹೇಳ್ಕೊಂಡ್ಬಿಡ್ತೀರಿ ಮುಗಿದು. ಆದರೆ ತುಳಸಿ ಹಾಕಿಡಬೇಕಾಗಿಲ್ಲ, ಮತ್ತೆ ಆಮೇಲೆ ಹಾಕಬೇಕಾಗಿಲ್ಲ, ಆಮೇಲೆ ಹಾಕಿದ್ರೆ ಹೊಡೆದೋಗ್ಬಿಡಿ. ವಜನಾಚ್ಯ ವಾಯೋರ್ ವೆಷ್ಟಿಂ ಸಮಷ್ಟಿಂತ ಸಮ್ಯಕ್ ಜ್ಞಾತ್ವ ಮನೋಯುಂಜ ದ್ರವ್ಯೈ ಪುಷ್ಪೈ ಮಂತ್ರಹೃದಯೈ. ಮುಂದೆ ಸ್ಥಂಡಿಲೇ ಮಂತ್ರಹೃದಯೈ ಮಂತ್ರಹೃದಯೈ ಭೋಗೈ ಆತ್ಮನಾತ್ಮನೆ ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯಜೇತವಾಂ. ಮಂತ್ರಹೃದಯೈ ನಮೋ ಅಂತೈ ಮಂತ್ರೈ. ಹೃದಯ ಅಂದರೆ ನಮಃ ಅಂತ, ಹೃದಯ ಅಂದರೆ ನಮಃ, ತಂತ್ರಸಾರದ ಟೆಕ್ನಿಕಲ್ ಟರ್ಮ್. ಹೃದಯ ಶಬ್ದಕ್ಕೆ ಮಂತ್ರ ಅಂತ ಕರೀತಾರೆ, ಅದಕ್ಕೇನೆ ಮಂತ್ರಹೃದಯ ನಮಸ್ಕಾರ ಅಂತ. ನಮೋಂತೈ ಮಂತ್ರೈ ಅಂದರೆ ನಮಸ್ಕಾರ, ಶಿವಾಯ ನಮಃ ವಿಷ್ಣುವೇ ನಮಃ ಇತ್ಯಾದಿ ಮಂತ್ರಗಳಿಂದಾಗಿ ಪೂಜೆ ಮಾಡೋದು ಯಾವುದರಿಂದ ಉಪಯೋಗ ಬಂತೋ, ಯಾವುದರಲ್ಲಿ ಪೂಜೆ, ನೆಲದಲ್ಲಿ ಪೂಜೆ, ಮಂಡಲ ಹಾಕೋದು ಇತ್ಯಾದಿಗಳ ರಂಗೋಲಿ ಹಾಕೋದು, ಮಂಡಲ ಹಾಕೋದ್ರಲ್ಲಿ ಏನದು ನೆಲದ ಮೇಲೆ ಮಾಡ್ತಕ್ಕಂಥ ಪೂಜೆ. ಆಮೇಲೆ ಮಂತ್ರಹೃದಯ ಆತ್ಮನಿ ಚಕ್ರಾಬ್ಜ ಮಂಡಲ ಬರೆಯೋದು, ಅವೆಲ್ಲ ಏನು ತೋರಿಸುತ್ತೆ, ಷಟ್ಕೋನ ಮಂಡಲ ಬರೆಯೋದು ಎಲ್ಲ ಯಾವುದಲ್ಲಿ ಸೇರೋದದು, ಭೂಮಿಯಲ್ಲೇ ದೇವ್ರ ಪೂಜೆ ಮಾಡಿದಾಗ ಆತ್ಮನಿ ಗೋಮ ಹಚ್ಚೋದು ಮೊದಲು ಎಲ್ಲವೂ ಅದಕ್ಕೆ ಇನ್ಕ್ಲೂಡ್ ಆಗಿರೋದೆ. ಭೋಗೈರ್ ಆತ್ಮಾನಂ ಆತ್ಮನಿ ಆತ್ಮನಿ ಸ್ವಶರೀರೆ ಅಥವಾ ಮನಸ್ಸಿನಲ್ಲಿ ಆತ್ಮಾನಂ ಅಂತರ್ಯಾಮಿಣಂ ಭೋಗೈಹಿ ಭೋಗಗಳಿಂದ ಏನೇ ತೊಗೊಂಡ್ರು ಒಳಗೆ ಪ್ರಾಣಾಗ್ನಿ ಹೋತ್ರ ಪ್ರಾಣಾಯ ಸ್ವಾಹ. ಸಾಮಾನ್ಯವಾಗಿ ಪ್ರತಿಯೊಂದು ಸ್ತುತ್ತನ್ನು ಹೇಗೆ ತಿನ್ಬೇಕಂದ್ರೆ ಸ್ವಾಹ ಅಂತಲೇ ತಿನ್ಬೇಕು. ಆ ರೀತಿ ಕೂತ್ರೆ ಊಟನೇ ಮಾಡೋಕ್ಕಾಗಲ್ಲ ಅಂತ ಏನು ಮಾಡಿಬಿಟ್ಟಿದ್ದಾರೆ, ಇದು ಪಂಚಪ್ರಾಣಾಹುತಿ ಎಂಬುದೇ ಉಪಲಕ್ಷಣ. ಮುಗಿಯವರೆಗೂ ಆಹುತಿ ಅಂತಲೇ ಅರ್ಥ, ಮುಗಿಯವರೆಗೂ ಆಹುತಿ ಕೊಟ್ಟೆ ತಗೋತಿದ್ದೇವೆ ಅಂತ ತಾತ್ಪರ್ಯ. ಅದಕ್ಕೆ ಅಲ್ಲಿ ಪೂಜೆ ಮಾಡಬೇಕಾಗ್ತದೆ, ದೇಹದಲ್ಲಿ ಪೂಜೆ ಮನಸ್ಸಿನಲ್ಲಿ ಪೂಜೆ ಆಯಿತು, ಊಟಕ್ಕೆ ಊಟ ಮಾಡಿಬಿಟ್ರೆ. ಆ ಮುಂದೆ ಹೇಳ್ತಾರೆ ಸರ್ವಭೂತಗಳಲ್ಲಿ ಪೂಜೆ ಮಾಡೋದು ಅಂದ್ರೆ ಏನು, ಕ್ಷೇತ್ರಜ್ಞಂ. ಕ್ಷೇತ್ರ ಅಂದರೆ ದೇಹ, ದೇಹದೊಳಗಿರ್ತಕ್ಕಂಥ ನನ್ನನ್ನು ಆರಾಧನೆ ಮಾಡೋದು. ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ದೇವರನ್ನು ಕಾಣಬೇಕು ಅಂತ ಹೇಳಿದ್ರಿಂದ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಜೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನ. ಅಲ್ಲಿಗೆ ಒಟ್ಟು 11 ಆಯ್ತು. ಧಿಷ್ಣೆಯ ಧಿಷ್ಣೇ ಶ್ವೇತೇಷು ಮದ್ರೂಪಂ ಶಂಖಚಕ್ರ ಗದಾಂಬುಜೈ ಯುಕ್ತಂ ಚತುರ್ಭುಜಂ ಶಾಂತಂ ಯಾಯನ್ನ ಚೇತ್ ಸಮಾಹಿತ. ಅದಕ್ಕೆ ಜಗನ್ನಾಥದಾಸರ ನೆಲದ ಮೇಲೆ ರಂಗೋಲಿ ಹಾಕ್ತಿದ್ರು ಅಂತ ಹೇಳಿದ್ರೆ ಅದು ಪೂಜೆ. ಗೊತ್ತಾಯ್ತಾ? ಗೋಪಾಲದಾಸರ ಚಿತ್ರ ಬರೀತಿದ್ದು ಭಾರಿ ಪ್ರಸಿದ್ಧಿ, ಅದೆಲ್ಲ ಪೂಜೆಗೆ ನಿದರ್ಶನ, ಅಲ್ಲೇ ಪೂಜೆ ಮಾಡೋ. ಸೊ ಕಲೆ ಅಲ್ಲೂ ಕೂಡ ದೇವ್ರ ಒಳ್ಳೆ ಚಿತ್ರಕಾರ ಅಂತ ಹೇಳಿದ್ರೆ ಅಲ್ಲಿ ದೇವ್ರನ್ನ ಆರಾಧನೆ ಮಾಡ್ತಾನೆ ಅಂತ. ಅದು ಅದು ಕತೆ ಅದು, ಬಟ್ ಒಟ್ಟು ಇದು ಅಂದರೆ ಬರೀತಿದ್ರು ಅಂಬೋದು ಫ್ಯಾಕ್ಟ್. ಅದು ಆ ಫ್ಯಾಕ್ಟ್ ಪ್ರಕಾರ ಆರಾಧನೆ ಮಾಡೋದು, ಯಾವುದು ತಮಗೆ ಬರುತ್ತೋ ಹೆಚ್ಚೆಚ್ಚು ಮಾಡೋದು, ಉಳಿದವರು ಸಾಮಾನ್ಯವಾಗಿ ಮಾಡೋದು. ಅದೇ ರೀತಿ ಅದಕ್ಕೆ ನೈವೇದ್ಯಕ್ಕೆ ಇಡಬೇಕಾದ್ರೆ ಮೊದಲು ಶ್ರೀಕಾರ ಹಾಕಿ ಮಂಡಲ ಮಾಡಿ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅದು ಒಂದು ಪೂಜೆನೇ. ಮಂಡಲ ಹಾಕೋದು ಒಂದು ಪೂಜೆನೇ. ಜಿಷ್ಣೇಶು ಏತೇಷು ಪದ್ರೂಪ ಶಂಖಚಕ್ರ ಗದಾಂಬುಜೈ ಯುಕ್ತಂ ಚತುರ್ಭುಜಂ ಶಾಂತಂ ಧ್ಯಾಯನ್ನಶ್ಚೇತ್ ಸಮಾಹಿತ. ಜಿಷ್ಣೇಷು ಏ ತಿಷ್ಣೆ ಅಂದರೆ ಪ್ರತಿಮೆ, ಇಷ್ಟು ಪ್ರತೀಕ ಪ್ರತೀಕಗಳಲ್ಲಿ ಏಷು ಇವುಗಳಲ್ಲಿ ಮದ್ರೂಪಂ ನನ್ನ ರೂಪವನ್ನು ಚಿಂತನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಶಂಖ ಚಕ್ರ ಗದಾಂಬುಜೈ, ಅಂಬುಜ ಕಮಲ ನಾಲ್ಕುಗಳಿಂದ ಕೂಡಿದ, ಯುಕ್ತಂ ಚತುರ್ಭುಜಂ ಶಾಂತಂ ಧ್ಯಾಯನ್ನರ್ಚೇ ಸಮಾಹಿತ. ಶಾಂತವಾದ ಚತುರ್ಭುಜ ರೂಪವನ್ನು ಧ್ಯಾನ ಮಾಡ್ತಾ ಪೂಜೆ ಮಾಡಬೇಕು. ಇಷ್ಟಾಪೂರ್ತೇನ ಮಾಮೇವಂ ಯೋ ಯಜೇತ ಸಮಾಹಿತ ಲಭತೆ ಮಯಿ ಸದ್ಭಕ್ತಿಂ ಮತ್ಸ್ಮೃತಿಂ ಸಾಧು ಸೇವಯಾ. ಇದೇನು ಫಲ ಇದರಿಂದ ಅಂತ ಹೇಳ್ತಾರೆ. ಇಷ್ಟಾಪೂರ್ತೇನ ಮಾಮೇವಂ ಯಹ ಯಜೇತ ಸಮಾಹಿತ ಲಭತೆ ಮಯಿ ಸದ್ಭಕ್ತಿಂ ಮತ್ಸ್ಮೃತಿಂ ಸಾಧು ಸೇವಯಾ. ಮಾಂ ನನ್ನನ್ನು ಏವಂ ಯಾ ಹೀಗೆ ಯಹ ಯಾವನು ಸಮಾಹಿತ ಏಕಾಗ್ರತೆಯಿಂದ ಇಷ್ಟಾಪೂರ್ತೇನ ಯಜೇತ. ಇಷ್ಟಾಪೂರ್ತಗಳು ಕೆರೆ ಬಾವಿ ತೋರಿಸುವುದರಾದ ಅನೇಕ ಕೆಲಸಗಳು ಅವುಗಳ ಮೂಲಕವಾಗಿಯೂ ಕೂಡ ಯಜೇತ ಆರಾಧನೆ ಮಾಡ್ತಾನೋ ಅವನು ಮಯಿ ಸದ್ಭಕ್ತಿಂ ಲಭತೆ, ಭಕ್ತಿ ವಿಶೇಷವಾದ ಭಕ್ತಿಯನ್ನು ಪಡಿತಾನೆ. ಇದು ಮುಖ್ಯ ಭಕ್ತಿಯೇ. ಇಷ್ಟೆಲ್ಲ ಪೂಜೆಯ ಒಟ್ಟು ಫಲಶ್ರುತಿ ಅಂದರೆ ಭಕ್ತಿಯ. ಜೀವಾಂತರ್ಯಾಮೇಣ ಸರ್ವಭೂತೇಷು ಸಮತ್ವೇನ ಏಕಪ್ರಕಾರೇಣ ವಿಕಾರಮಂತರೇಣ ಸ್ಥಿತಂ ಭೋಗೈ ಸರ್ಗಂಧಾದಿ ಧನೈ. ದೇಹದಲ್ಲಿ ಪೂಜೆ ಗಂಧಾಕ್ಷತೆ ಹಚ್ಚಿಕೊತಾನೆ. ದೇಹದಲ್ಲಿರ್ತಕ್ಕ ದೇವರು ಪೂಜೆ ಮಾಡಿದಾಗಾಯ್ತಾ ಅಲ್ಲಿ ಗಂಧಂ ಸಮರ್ಪೆ ಅಮೇನ್ ಹೇಳಿದ್ದ ದೇಹಕ್ಕೆ ಹಚ್ಚಿಕೊಂಡ ತಾನು ಹಚ್ಚಿಕೊಂಡ ಅಲ್ಲೂ ಕೂಡ ಏನಾಯ್ತು ಮತ್ತೆ ಪುನಃ ದೇವ್ರ ಪೂಜೆನೇ ಆಯಿತು. ಅದೇ ರೀತಿ ಸೃಗ್ಗಂಧ, ಸೃಗ್ಗಂಧ ಹಾರ, ಗಂಧ ಗಂಧ ಮೊದಲಾದ ಎಲ್ಲವನ್ನೂ ಕೂಡ ದೇಹಕ್ಕೆ ಹಾಕೋದು ಮನಸ್ಸಿಗೆ ಹಾಕೋದು ಕೂಡ ದೇವ್ರ ಪೂಜೆನೇ. ಭೋಗೋ ರಾಜ್ಯ ಧನೇ ಸೌಖ್ಯ ಇತಿ ಆತ್ಮಶಬ್ದೇ ನಾತ್ರ ಜೀವ ಕಿಂನ ಸ್ಯಾತ್ ತಸ್ಯ ಪೂಜನಸ್ಯ ತಂತ್ರೇಷು ವಿಹಿತತ್ವ ಕ್ಷೇತ್ರಜ್ಞ ಪುರುಷೋ ಹ್ಯಾತ್ಮ ಸಂಸಾರಿ ಚೇತನೋ ಮತ ಇತ್ಯಭಿಧಾನಾಚೇತಿ ಚೇನ್ನ. ಇಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿದ್ದಾರೆ. ನಮ್ಮನ್ನೇ ನಾವು ಪೂಜೆ ಮಾಡಬಹುದಲ್ಲ, ವ್ಯಕ್ತಿನೇ ಪೂಜೆ ಮಾಡಬಹುದ ಡೈರೆಕ್ಟ್ ಅಂದರೆ ಮಾಡಕ್ಕೆ ಬರೋದಿಲ್ಲ. ಆತ್ಮನಿಷ್ಠೋ ಹರಿ ಪೂಜ್ಯ ಆತ್ಮನಾಮ ಅಶನಾದಿ ಕೈಹಿ. ನಮ್ಮ ದೇಹದೊಳಗೆ ಮನಸ್ಸೊಳಗೆ ಇರ್ತಕ್ಕಂಥ ದೇವರನ್ನ ಪೂಜೆ, ಅದಕ್ಕೆ ಆತ್ಮ ಅಂತ ಹೆಸರು ಪೂಜೆ ಮಾಡಬೇಕು. ಊಟ ಮಾಡೋದು ದೇವ್ರ ಪೂಜೆ ನೈವೇದ್ಯ. ಊಟ ಕೂಡ ಏನದು? ಅದು ನೈವೇದ್ಯದ ಕಾರ್ಯಕ್ರಮ ಐತೆ. ಒಳಗಿರ್ತಕ್ಕಂಥ ಭಗವದ್ ರೂಪಕ್ಕೆ ಸಮರ್ಪಣೆ ತಿಳ್ಕೊಳ್ಬೇಕು. ಅದಕ್ಕೆ ವಾದ ಧಾಯ ಸ್ವಾಹ ಜಾತಿ ಕೇಳ್ತೇವೆ ನಾವು. ಪ್ರಾಣಾದಿಗಳನ್ನು ಹೇಳಬೇಕಾದ್ರೆ ಪ್ರಾಣ ಅಂತರ್ಗತನಾದ ನಾರಾಯಣ, ಪ್ರಾಣ ನಾರಾಯಣ ಇಬ್ಬರಿಂದ ಸದಾಕಾಲ ಇರೋದು ಹೇಳಬೇಕು. ಸಾಂಖ್ಯೇನ ಜಿಷ್ಣೇಷು ಸ್ಥಾನೇಷು ಅದ ಪ್ರಾಯೇಣ ಭಕ್ತಿಯೋಗೇನ ತತ್ರ ಸಂಬಂಧಾದ ಆತ್ಮಶಬ್ದ ಜೀವಶಾಪಿ ಉಪಚಾರತಃ. ಜೀವನಿಗೆ ಆತ್ಮಶಬ್ದ ಮತ್ತು ಸೆಕೆಂಡರಿ ಸೆನ್ಸ್ನಲ್ಲಿ ಮುಖ್ಯವಾಗಿ ಆತ್ಮಶಬ್ದ ಮತ್ತು ದೇವರಿಗೆ ಹೇಳುತ್ತೆ. ಸೊ ಆತ್ಮನೇ ಅಂತ ಹೇಳಿದರೆ ದೇವನಲ್ಲೇ ದೇವರನ್ನು ಪೂಜೆ ಮಾಡಬೇಕೇ ಹೊರತು ಬರೀ ಜೀವನ ಪೂಜೆಯಲ್ಲ. ಇತಿ ವಚನಾತ್ ಆತ್ಮ ಮುಖ್ಯೋ ಹರಿರೇವೇತಿ ಜ್ಞಾಯತೆ. ಮುಖ್ಯಾತ್ಮ ಹರಿಯೇ. ಅದಕ್ಕೆ ದ್ವಿಪಾದಿ ಆಯತನ ಸ್ವಶಬ್ದಾತ್ ಅಂತ ಕರೆದಿದ್ದಾರೆ. ತತ್ರ ವಿಧಾನಸ್ಯ ಹರೇ ಅಧಿಷ್ಠಾನತ್ವೇನ ಪೀಠಾರ್ಚನವತ್ ತದರ್ಚನು ಸಾರ್ಥಕ್ಯ. ಹಾಗಿದ್ರೆ ಇವರು ಪೂಜೆ ಆಯ್ತಾ ಅಂತ ಕೇಳಿದರೆ ಆಗಲಿಲ್ಲ, ಪೀಠ ಪೂಜೆ ಅಂತ ಮಾಡ್ತೇವೆ. ಪೀಠ ಏನದು? ಪೀಠ ಚತ ಚೇತನ, ಅಚೇತನ ಹೈಕ್ಲಾಸ್ ಅಚೇತನ, ಅಲ್ಲಿ ದೇವತೆಗಳನ್ನು ಚಿಂತನೆ ಮಾಡಿ ಪೂಜೆ ಮಾಡ್ತೇವೆ, ಅದು ಪೀಠ ಪೂಜೆ. ಅದೇ ರೀತಿ ಆತ್ಮ ಪೂಜೆ ಅಂದರೆ ಹಾಗೆ, ಅತಿಥಿ ಪೂಜೆ ಅಂದರೆ ಹಾಗೆ, ದೇವರ ಅಧಿಷ್ಠಾನ ಅಂತ ಹೇಳಿ ಪೂಜೆ ಮಾಡಬೇಕೇ ಹೊರತು ಅವರೇ ದೇವರಲ್ಲ. ನ ಪ್ರತೀಕೆ ನಹಿ ಸಹ ಅಂತ ಹೇಳಿಬಿಟ್ಟಿದ್ದ. ಇಷ್ಟಾಪೂರ್ತೇನ ಮಾವೇವಂ ಯೋ ಯಜೇತ ಸಮಾಹಿತ. ಮುಂದೆ ಪೂಜಾ ಫಲಮಾಹ ಇಷ್ಟೇತಿ ಭಕ್ತಿ ಪ್ರಾಯೇಣ ಇತ್ಯವಧಾರಣ ಲಭತೆ ಮಯಿ ಭದ್ಭಕ್ತಿಂ ಅಸ್ಮೃತಿಂ ಸಾಧು ಸೇವಯ. ಜೊತೆ ಇವೆಲ್ಲದಕ್ಕೂ ಮುಖ್ಯವಾಗಿ ಇನ್ನೇನು ಮಾಡಬೇಕು? ಸಾಧು ಸಜ್ಜನರ ಸೇವೆ ಮಾಡಬೇಕು. ಅದೇ ಸಂಘವಾಗಲಿ ಅಂದರೆ ಅದೇ ಇವೆಲ್ಲನೂ ಮಾಡ್ತಾ ಸಜ್ಜನ ಸೇವೆ ಮಾಡ್ತಾ ಇದ್ರೆ ಮಯಿ ಸದ್ಭಕ್ತಿಂ ರಭತಿ. ಇವೆಲ್ಲ ಒಂದು, ಅದೊಂದು ಸಪರೇಟ್ ಹೇಳಿದರು. ಮತ್ತೆ ಅವ ಮತ್ಸ್ಮೃತಿಂ ರಭತೆ ಸದ್ಭಕ್ತಿಂ ರಭತೆ. ಮತ್ಸ್ಮೃತಿಂ ರಭತೆ ಅಂದ್ರೇನು? ದೇವರು ಸ್ಮರಣೆ ಮಾಡತಕ್ಕಂಥ ಸಾಮರ್ಥ್ಯನೂ ಬರುತ್ತೆ. ಅಂತ್ಯಕಾಲೇ ಮತ್ಸ್ಮೃತಿಂ ರಭತೆ ಇನ್ನೊಂದು, ಮತ್ತೆ ಅಂತ್ಯಕಾಲದಲ್ಲಿ ನಾವು ಸ್ಮರಣೆ ಬರೋದ್ರಿಂದ ಸದ್ಗತಿ ಹೋಗ್ತಾನೆ. ಪ್ರಾಯೇಣ ಭಕ್ತಿ ಯೋಗೇನ ಸಾಂಖ್ಯೇನ ಚ ವಿನೋದ್ಧವ ನೋಪಾಯೋ ವಿದ್ಯತೆ ಸಂಧ್ಯಕ್ ಪ್ರಾಯಣಂ ಹಿ ಸತಾಮಹಂ. ಸಜ್ಜನ ಸಹವಾಸದಿಂದ ಹೇಗೆ ಸ್ಪಷ್ಟ ಆಗುತ್ತೆ ಅಂದರೆ, ಒಬ್ಬ ತಾನೇ ಓದಿರ್ತಾನೆ, ಆ ನಾಲ್ಕು ಜನ ಡಿಸ್ಕಷನ್ ಮಾಡಿ ಹೋಗ್ತಾನೆ, ಕ್ಲಿಯರ್ ಆಗಿ ಜ್ಞಾಪಕ ಇರುತ್ತೆ. ಗೊತ್ತಾಯ್ತಿಲ್ಲ. ಆ ಕ್ಲಾರಿಟಿ ಭಾರಿ ಜಾಸ್ತಿ ಇರುತ್ತೆ. ಅದಕ್ಕೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡೋದೆಲ್ಲ ಹೊರಗೆ ನಡೆದು ಬಿಡೋದ್ರಿಂದ ಗಟ್ಟಿಯಾಗಿಬಿಡುತ್ತೆ ವಿಚಾರಗಳೆಲ್ಲ. ಮನಸ್ಸಲ್ಲಿ ಮಾಡಿದಾಗ ಶೇಕ್ ಆಗಬಹುದು. ಅದಕ್ಕೆ ಸಂಘ ಸಜ್ಜನ ಸಂಘ ಮಾಡೋದು ಅಂದರೆ ಚರ್ಚಾದಿಗಳಿಂದ ಸುಶ್ಯಂತಿಚ ರಮಂತಿಚ ವಿಷಯ ಒಳ್ಳೆ ಸ್ಪಷ್ಟವಾಗಬೇಕು. ಅದು ಜಾಯಿಂಟ್ ಸ್ಟಡಿ ಮಾಡೋ ಉದ್ದೇಶನೇ ಅದು. ಜಾಯಿಂಟ್ ಸ್ಟಡಿ ಯಾತಕ್ಕೆ ಮಾಡ್ತಾರೆ ಅಂದರೆ ಇವರಿಗೆ ಗೊತ್ತಿರೋದು ಅವರಿಗೆ, ಅವ್ರಿಗೆ ಗೊತ್ತಿರೋ ಇವ್ರು ಹೊಡೆದು ಬಿಟ್ಟು ವಿಶೇಷ ಗಟ್ಟಿ ವಿಷಯ ಆಗುತ್ತೆ. ಅದಕ್ಕಾಗಿ ಸಜ್ಜನ ಸಾಧು ಸೇವಾ ಯಾತಕ್ಕೆ ಯಾರನ್ನ ಸೇವೆ ಮಾಡಿದ್ರೆ ಇದು ಬದಲು ಹೋಗಿಬಿಡುತ್ತಾದ್ದರಿಂದ ಸಾಧು ಸೇವಯ ಸಜ್ಜನರ ಸೇವೆಯ ಇನ್ನೊಂದರ್ಥ ಸಾಧು ಸೇವಯ ಸರಿಯಾಗಿ ಸೇವೆ ಮಾಡೋದ್ರಿಂದ ಸಾಧು ಶಬ್ದಕ್ಕೆ ಸರಿಯಾಗಿ ಅಂತ ಒಂದರ್ಥ. ಅದು ಸಜ್ಜ ಸರಿಯಾಗಿ ಸೇವೆ ಮಾಡೋದ್ರಿಂದ ತೀರ ಅನುಗ್ರಹ ಮಾಡ್ತಾನೆ, ಭಕ್ತಿಯನ್ನು ಕೊಡ್ತಾನೆ. ಪ್ರಾಯೇಣ ಭಕ್ತಿ ಯೋಗೇನ ಸಾಂಖ್ಯೇನ ಚ ವಿನೋದ್ಧವ ನೋಪಾಯೋ ವಿದ್ಯತೆ ಸಂಧ್ಯಕ್ ಪ್ರಾಯಣಂ ಹಿ ಸತಾಂ ಮತಂ ಸಾಂಖ್ಯೇನ ಯಥಾರ್ಥ ಜ್ಞಾನ. ಹಾಗೊಂದು ಪ್ರಶ್ನೆ ಬಂತು, ಎಲ್ಲ ಭಾರಿ ಏನೋ ಆಗ್ತಾ ಇದೆ, ಬೇರೆ ಮೆಥಡ್ ಇದ್ರೆ ಹೇಳು ಅಂತ ಕೇಳಿದರೆ ಬೇರೆ ಮೆಥಡ್ ಇಲ್ಲ ಅಂತ ಹೇಳಿಬಿಡುತ್ತೆ. ನೆಕ್ಸ್ಟ್ ಆಪ್ಷನ್ ಪ್ರಶ್ನೆ ಇಲ್ಲ, ಇಷ್ಟೇ. ಪ್ರಾಯೇಣ ಭಕ್ತಿಯೋಗೇನ ಸಾಂಖ್ಯೇನ ಚ ವಿನೋದ್ಧವ. ಭಕ್ತಿಯೋಗ ಇಲ್ಲ, ಸಾಂಖ್ಯ ಯೋಗ ಇಲ್ಲ ಅಂದರೆ ನೋಪ ಉಪಾಯ ವಿದ್ಯೆ, ಬೇರೊಂದು ಉಪಾಯ ಇಲ್ಲ ಮೋಕ್ಷಕ್ಕೆ. ಬೇರೆ ಇರೋದು ಎರಡೇ, ಸಾಂಖ್ಯ ಯೋಗ ಅಂದರೆ ಭಕ್ತಿಯೋಗ, ಜ್ಞಾನಯೋಗ ಅಂದ್ರೆ ಕರ್ಮಯೋಗ ಅಂದರೂ ಒಂದೇ, ಜ್ಞಾನಯೋಗ ಕರ್ಮಯೋಗ ಅಂದರೂ ಒಂದೇ. ಇಲ್ಲಿದೆ ಅದರಲ್ಲ ವಸ್ಪೃತಿಮ್ ಇಲ್ಲಿದೆ ಅಲ್ಲ, ಸಾಂಖ್ಯೇನ ಹಿಡಿದಿದೆ. ಸಾಂಖ್ಯೇನ ಇದು ಪಾಠ ಹಿಡಿದಿದ್ದಾರೆ, ಯಥಾರ್ಥ ಜ್ಞಾನಿ ಅರ್ಥ ಬರೆದು ಬಿಡ್ತಾರೆ. ಆದ್ದರಿಂದ ಸಾಂಖ್ಯಂ ಯಥಾರ್ಥ ವಿಜ್ಞಾನಂ ಅಂತಲೇ ಭಾಷ್ಯ ಆಚಾರ ಅಲ್ಲಿ ಗೀತಾ ಭಾಷ್ಯದಲ್ಲಿ. ಇಲ್ಲಿ ಸಾಂಖ್ಯ ಈ ಪಾಠನೇ ಸರಿಯಾದ ಪಾಠ. ವಿದ್ಯತೆ ಸಂಜೆ ಬೇರೆ ವಿಷಯ, ಅಂದರೆ ಸರಿಯಾದ ವಿಷಯ ಬೇರೆ ಯಾವ್ಯಾವುದೂ ಇಲ್ಲ. ಗೊತ್ತಾಯ್ತಾ? ಪ್ರಾಯಣಮ್ಮಿ ಸತಾಮಹಂ, ಸತಾಮಹಂ ಪ್ರಾಯಣಂ. ಪ್ರಾಯಣಂ ಅಂದ್ರೇನು? ಪ್ರಾಯಣಿತ್ಯವಧಾರಣ. ಸಾಂಖ್ಯೇನ ಅಹಂ ಸತಾಂ ಪ್ರಾಯಣಂ, ಆ ಸಜ್ಜನರಿಗೆ ಪ್ರಾಪ್ತನಾದವನು ನಾನೇ. ಸ ಪ್ರಕರ್ಷೇಣ ಅಯನಂ ಆಶ್ರಯ ಪ್ರಾಯಣ, ಆಶ್ರಯ ಅಯನ ಪ್ರ ಅಯನ ಪ್ರಾಯಣ. ಸಜ್ಜನರಿಗೆ ಮುಖ್ಯ ಹರಿದೇವ ಜಗತ್ಪಿತೃ ಮಾತೃ ಗತಿ, ಸಜ್ಜನರಿಗೆ ನಾನೇ ಮುಖ್ಯವಾದ ಗತಿ. ಆದ್ದರಿಂದ ಇಂಥ ಸರಿಯಾದ ಜ್ಞಾನ ಹೊಂದಿ ಈ ರೀತಿ ಆರಾಧನೆ ಮಾಡಿ ಸದ್ಭಕ್ತಿ ಪಡೆದು ಸದ್ಭದ್ಗತಿ ಹೋಗಬೇಕು, ಹೊರತು ಬೇರೆ ದಾರಿ ಇಲ್ಲ. ಪ್ರಾಯೇಣ ಭಕ್ತಿಯೋಗೇನ ಸಾಂಖ್ಯೇನ ಚ ವಿನೋದ್ಧವ ನೋಪಾಯೋ ವಿದ್ಯತೆ ಸಂಧ್ರೆ ಪ್ರಾಯಣಂ ಹಿ ಸತಾಮಹಂ ಅಥೈತತ್ ಪರಮಂ ಗುಹ್ಯಂ ಶೃಣ್ವತೆ ಯದು ನಂದನ ಸುಗೋಪ್ಯಮಿ ವಕ್ಷ್ಯಾಮಿ ತೊಮ್ಮೇ ಭೃತ್ಯ ಸಹೃತ್ ಸಖಾ. ಅಥೈತತ್ ಪರಮಂ ಗುಹ್ಯಂ ಶೃಣ್ವತೆ ಯದುನಂದನ ಎತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಅದಕ್ಕೆ ಶೃಣ್ವತೆ ಯದುನಂದನ ಒಳ್ಳೆ ಸರಿಯಾಗಿ ಕೇಳ್ತೀನಿ ನೋಡು, ಅರ್ಥಾನ ಮಾಡ್ಕೊಳ್ತೀಯ ಎಲ್ಲ ಹೇಳೋದು ಭಾರಿ ಖುಷಿ ನನಗೆ ಅಂತ ಹೇಳ್ತಾರೆ. ಸುಗೋಪ್ಯಮಿ ವಕ್ಷ್ಯಾಮಿ, ಭಾರಿ ರಹಸ್ಯ ಇದು, ನನಗೆ ಆದರೂ ಹೇಳ್ತಾ ಇದ್ದೇನೆ. ತೊಮ್ಮೇ ಭೃತ್ಯ ಸಹೃತ್ ಸಖ, ಏನಾಗಿದ್ದಿ ನೀನು? ಭೃತ್ಯ ಸಹೃತ್ ಸಖ, ನಾನು ಭೃತ್ಯನಾಗಿದ್ದೆ, ಸಹೃತ್ ಅತ್ಯಂತ ಪ್ರಿಯನಾದ ವ್ಯಕ್ತಿಯಾಗಿ ಸಹೃದಯನಾಗಿದ್ದಿ, ಸಖ ಸ್ನೇಹಿತನಾಗಿ, ಅದಕ್ಕೆ ಹೇಳ್ತಾ ಇದ್ದೆ. ಇಲ್ಲಿ ಭೃತ್ಯ ಸಹೃತ್ ಸಖ ಅಂತ ಹೇಳಿದ್ರಿಂದ ಭೃತ್ಯನಾಗಿಯೇ ಸಹೃತ್ ಸಖ ಆಗಿದ್ದಾನೆ ಹೊರತು ಬೇರೆ ಅಲ್ಲ. ಭೃತ್ಯತ್ವ ಅಂದರೆ ದಾಸ, ನೀನು ದಾಸನಾಗಿದ್ದೇ ಪ್ರಧಾನವಾದದ್ದು, ಅವನಾಗಿರೋದು ದಾಸ, ದೇವ್ರು ನೋಡೋದು ಈ ರೀತಿ. ಅದು ಆ ರೀತಿಯಲ್ಲಿ ಇರ್ತಾ ಅವರೇ ಹೇಳ್ಕೊತಾರೆ, ಭಾಳ ದೊಡ್ಡ ಹೊಳ್ಬಿಡಿ, ಇಲ್ಲ ನಮ್ಮ ಸ್ನೇಹಿತರಷ್ಟೇ ಅಂತ ಹೇಳ್ಬಿಡ್ತಾರೆ. ತುಂಬ ಹೇಳ್ಕೊಟ್ಟಿದ್ದು ಯಾರು ಹೇಳ್ಬಿಡ, ಸ್ನೇಹಿತರು ಮಾತ್ರ ಅಂತ ಹೇಳಿದ್ರೆ ಹಾಗೋ ಹಾಗೆ. ಪರಮಾತ್ಮ ತಾನು ಅಷ್ಟು ಹತ್ತಿರದಲ್ಲಿ ಅನುಗ್ರಹ ಮಾಡ್ತೇನೆ ಅಂತ ಅರ್ಥ. ಇಲ್ಲಿ ಸಖ ಅಂದರೆ ಯಾವುದೋ ಸಖ ಅಲ್ಲ, ದಾಸುಪರ್ಣ ಸೈಜಾ ಸಖಾಯ ವೇದೋಕ್ತವಾದ ಸಖ ನಾನೇ ಅಂತ ಅರ್ಥ. ನೀನು ಅಂಥ ಜೀವ, ನಾನಂಥ ಸ್ವಾಮಿ, ಆ ಟೆಕ್ನಿಕಲ್ ಟರ್ಮ್ಸ್ ಅವೆಲ್ಲ ಕೂಡ ಯಾವುದೋ ಸಖ ಅಂತ ಅರ್ಥ ಮಾಡ್ಕೊಂಬಿಟ್ರೆ ತಪ್ಪಾಗಲ್ಲ. ಇದು ಏಕಾದಶೋಧ್ಯಾಯ ಜೊತೆಗೆ ಯಾವಾಗ ಜೊತೆಗಿರೋಳು ಅಂತ ಸೈಜಾ ಸಖಾಯ. ಅವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರೋದು ಯಾರು? ಎತ್ತಿ ದೇವರೊಂದೇ. ಎಷ್ಟೋ ಜನ ಏನೋ ಗಲಾಟೆ ಮಾಡ್ತಿರ್ತಾರೆ, ಅವ್ರು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಬಿಡೋಕ್ಕಾಗದು ಯಾವಾಗ ಜೊತೆಗಿರೋರು ಮರೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹೋಗ್ತಾನೆ ದೇವ್ರ ಪೂಜೆ ಬಿಟ್ಬಿಡಿ ಅಂದರೆ ಯಾವಾಗ ಜೊತೆಗಿರ್ತಾರೆ ಮರೆ ಆಗಿಬಿಡೋಕ್ಕಾಗುತ್ತೆ ಅಂತ ಹೇಳೋದು. ಗೊತ್ತಾಯ್ತಾ? ಯಾವ ಜೊತೆಗಿರೋರು ಬಿಟ್ಟರೆ ಏನಾಗುತ್ತೆ? ಆಮೇಲೆ ಪೂಜಿತಾಗುತ್ತೆ, ಬಿಡೋಕ್ಕಾಗೋದಿಲ್ಲ. ಹೇಳಿತಾ? ಯೋಚನೆ ಮಾಡೋದು. ಇದು ಒಳ್ಳೆ ಪದ, ಯಾವಾಗ ಜೊತೆಗಿರ್ತೀರಿ ಅಂತ ಹೇಳಿದ್ರಿಂದ ದೇವ್ರನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ನಮಗೆ ಸಾಧ್ಯ ಆಗಿರೋದು ಒಂದೇ ಒಂದು ತಮಾಷೆಯಲ್ಲಿ ದೇವರನ್ನೊಂದೇ ಬಿಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ, ತಪ್ಪೋದು. ಆಕಾಶನ ಬಿಟ್ಟಿರ್ಲಿಕ್ಕೆ ಬರುತ್ತೆ ಯಾರಿಗಾದರೂ ಕೂಡ? ಯಾವಾಗಲೂ ಜೊತೆಗಿರುತ್ತೆ. ಅದೇ ರೀತಿ ದೇವರು ಯಾವಾಗಲೂ ಜೊತೆಗಿರುತ್ತೆ. ವಿಷ್ಣು ಪಾದ ಅದಷ್ಟೇ ಆಕಾಶ. ಉತ್ತರಾಧ್ಯಾಯಿ ವಕ್ಷ್ಯಮಾಣಾರ್ಥ ಪ್ರಾಶಸ್ತ್ಯಂ ಕಥೆಯೇತಿ ಅಥೇತಿ. ಇನ್ನು ಮುಂದೆ ಹೇಳೋದಕ್ಕೂ ಅನ್ವಯವಾಗ ಹೇಳ್ತಾ ಇದ್ದಾರೆ. ಮುಂದಿಂದು ಭಾರಿ ರಹಸ್ಯ ಅದು. ಇದು ಅದಕ್ಕೂ ಸೇರಿಸಿ ಪರಮಾತ್ಮ ಹೇಳ್ತಾನೆ, ಕೇಳೋದಕ್ಕೆ ಅಧಿಕಾರ ಏನಿರಬೇಕು ಅಂದರೆ ವೃತ್ಯ ಸಹೃತ್ ಸಖ. ನೀವು ಯಾರು ಪರಿಚರ್ಯ ಸೇವೆ ಮಾಡ್ತಾನೆ ಅದಕ್ಕೆ ವೃತ್ಯ ಅಂತ ಕರೆದಿದ್ದು. ಸೇವಾದಿಗಳನ್ನು ಮಾಡೋರಿಗೆ ಉದ್ದೇಶವನ್ನು ಮಾಡ್ತಾರೆ, ಹೊರತು ಕಂಡವರಿಗೆಲ್ಲ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಹೇಳಿದೆ. ಸುಪೂಜಿತ ಮೃತ ಮನೋವಯಸ್ಸ ಸಹೃತ್, ಒಳ್ಳೆ ಮನಸ್ಸನ್ನು ಹೊಂದಿದ್ದೀಯಲ್ಲ ಅದಕ್ಕೆ ಹೇಳಿದ್ದೇನೆ. ಆಪದಿ ಹಿತಕರ್ತೃತ್ವ ಸಖ, ಆಪತ್ತಿನಲ್ಲೂ ಸಲಹೆ ಮಾಡೋದ್ರಿಂದ ದೇವರನ್ನ ಸಖ ಅಂತ ಕರೀತಾರೆ. ಇತಿ ವಿಜಯಧ್ವಜತೀರ್ಥ ವಿರಚಿತಾಯಾಂ ಶ್ರೀ ಭಾಗವತ ಟೀಕಾಯಾಂ ಪದರತ್ನಾವಲ್ಯಾಂ ಏಕಾದಶ ಸ್ಕಂಧೇ ಏಕಾದಶೋಧ್ಯಾಯ. ಕೆಲಸದ ನಾವು ಹೇಗೆ ನಂಬುತ್ತೇವೆ ಗೊತ್ತೈತೆ ಜನಗಳನ್ನು, ಯಾರು ಹೇಳ್ಬಿಟ್ಟು ಕೆಲಸ ಹೇಳ್ಬಿಟ್ಟಿರ್ತೀವಿ ಮಾಡ್ತೇನೆ ಅಂತ ಹೇಳ್ಬಿಟ್ಟಿರ್ತಾರೆ. ಎಷ್ಟು ಗ್ಯಾರಂಟಿ ಯಾರು ಆಗಲ್ಲ, ಇಲ್ಲ ಮಾಡೇ ಮಾಡ್ತಾರೆ, ವ್ಯತ್ಯಾಸ ಇದೆ, ಮಾಡೇ ಮಾಡ್ತಾರೆ. ಕಳಿಸಿರ್ತಾರೆ, ನಿಮ್ಗೆ ಬಂದಿಲ್ಲ ನೋಡಿ, ಸರಿಯಾಗಿ ನೋಡಿ ಬಂದಿರಬೇಕು, ಅಷ್ಟು ಮಟ್ಟಿಗೆ ವಿಶ್ವಾಸ ಇದೆ. ಬದಲ್ಲ ಯಾರ ಮೇಲೆ ಇದೆ ಆ್ಯಕ್ಚುಲಿ, ಕೆಲಸ ಕೈ ಕೊಟ್ಟಿರ್ಬೋದು, ಇಲ್ಲ ಮಾಡಿ ಟ್ರೈ ಮಾಡಿದೆ ಆಗಿಲ್ಲ ಅಂತ ಹೇಳ್ಬೋದು, ಬಟ್ ದೇವ್ರ ಮಾತ್ರ ಏನೋ ಆ ಪ್ರಸಕ್ತಿನೇ ಇಲ್ಲ. ಸೊ ಉಳಿದವರು ಅಷ್ಟು ನಂಬ್ತಾ ಇರ್ತಾನಲ್ಲ, ದೇವ್ರ ಬಗ್ಗೆ ಏನು ಹೇಳ್ಬೋದು, ಖಂಡಿತ ಹಾಗೇ ಆಗುತ್ತೆ ಯೋಚನೆ ಇಲ್ಲ, ದೇವರು ಆರಾಧನೆ ಮಾಡಿದ್ರೆ ಕೆಲಸ ಆಗುತ್ತೆ, ಅದನ್ನೇ ನಂಬಿಕೆ ಕೆಟ್ಟವರಿಲ್ಲವೋ ಅಂತ ಕರೆದು ಆ ವಿಶ್ವಾಸ ಬರಬೇಕಾದ್ರೆ ಇಷ್ಟಿದ್ರೆ ಅವರಿಗೆ ದೇವರು ಉಪದೇಶ ಮಾಡ್ತಾನೆ. ಶ್ರೀ ಭಗವಾನು ವಾಚ ನ ರೋಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಏವ ಚ ನ ಸ್ವಾಧ್ಯಾಯ ತಪಸ್ತ್ಯಾಗೋ ನಿಷ್ಠಾಪೂರ್ತೇನ ದಕ್ಷಿಣಾ. ಈ ಲಾಕಪ್ರದನ ಲಾಯರ್ ಬಿಡಿಸ್ಲಕ್ಕಂತ ಬರ್ತಾನೆ ಜಾಮೀನ್ ಮೇಲೆ, ಕಾಯ್ತಾ ಕೂತಿರ್ತೀವಿ ಯಾವಾಗ ಬರ್ತಾರೋ ಲಾಯರ್ ಅಂತ, ಪಾಪ ದುಡ್ಡು ಕೊಟ್ಟರೆ ರೆಡಿ ಮಾಡಿರ್ತಾರೆ ಬೇರೆಯವರಾಗ್ಲೇ, ಬಂದು ಬಿಸಿಕೊಂಡು ಹೋಗ್ತಾರೆ ಅಂತ ಕಾಯ್ಕೋತ ಕೂತಿರ್ತಾರೆ. ಹಾಗೆ ಕಾಯ್ತಾ ಕೂತಿರ್ಬೇಕು, ಯಾವಾಗ ಬರ್ತಾರೋ ದೇವರು, ಯಾವಾಗ ಕರ್ಕೊಂಡು ಹೋಗ್ತಾನೋ ಅಂತೇಳಿ ಕಾಯ್ತಿರ್ಬೇಕು. ಥ್ರೂ ಅಡ್ವೊಕೇಟ್ ಹೇಗೆ ಬರ್ತಾರಲ್ಲ, ಅದು ಥ್ರೂ ಜ್ಞಾನಿಗಳಿಂದ ಬರಬೇಕು. ನ ರೋಧಯತಿ ಮಾಂ ಯೋಗ ನ ಸಾಂಖ್ಯಂ ಧರ್ಮ ಏವ ಚ ನ ಸ್ವಾಧ್ಯಾಯ ತಪಸ್ತ್ಯಾಗ ನಿಷ್ಠಾಪೂರ್ತೇ ನ ದಕ್ಷಿಣಾಹ. ಎಷ್ಟು ಮತ್ತೆ ಹೇಳ್ತೇನೆ, ನಾವು ಅಂತಲ್ಲವ ನದಾನ ನಾಹಂ ಯಜ್ಞೈ ನದಾನ ಎಂತ ಬಂತಲ್ಲ, ನಾಹಂ ದಾನೇನ ಅಂತ ಹೇಳೋ ಹಾಗೆ ಇಲ್ಲಿ ಹೇಳ್ತಾನೆ, ನಾಹಂ ಯಜ್ಞೈಹಿ ಅಂತಲ್ಲ. ಶಕ್ಯ ಏಬಂ ವಿಧೋ ದ್ರಷ್ಟು ಕಷ್ಟವಾನಸೇ ಮಮ. ಆ ರೀತಿಯಲ್ಲಿ ನರೋಧಯ ಸೇಮ್ ಮೀನಿಂಗ್, ಎರಡು ಕೂಡ ನೋಡೋದು ಬೇರೆ ಕಾಣುತ್ತೆ, ಆ್ಯಕ್ಚುಲಿ ಬೇರೆ ರೀತಿ ಹೇಳುತ್ತೆ. ಮಾಂ ಯೋಗ ನರೋಧಯತಿ, ಅದು ಮೆಕ್ಯಾನಿಕಲ್ ಯೋಗ್ಯ ಯೋಗಾಭ್ಯಾಸ ನನ್ನನ್ನು ತಂದುಕೊಡೋದಿಲ್ಲ. ನ ಸಾಂಖ್ಯಂ ಬರೀ ಜ್ಞಾನ ಉದ್ಧಾರ ಮಾಡೋದಿಲ್ಲ, ಧರ್ಮ ಇವ ಧರ್ಮ ಉದ್ಧಾರ ಮಾಡೋದಿಲ್ಲ. ನಾ ಸ್ವಾಧ್ಯಾಯ ಭಾರಿ ಓದಿದ್ದಾನೆ ಅಂತ ಅದು ಕಾಪಾಡೋದಿಲ್ಲ. ನಾ ತಪಃ ತಪಸ್ ಕಾಪಾಡೋದಿಲ್ಲ. ನಾ ತ್ಯಾಗ ಎಲ್ಲಕ ಅನ್ವಯ ಅದು. ನಾ ಇಷ್ಟಾಪೂರ್ತಿ ನಾ ದಕ್ಷಿಣ, ಎಷ್ಟು ದಕ್ಷಿಣ ಕೊಟ್ಟಿದ್ರು ಅಷ್ಟೇನೆ, ಯಾವುದು ಕಾಪಾಡೋದಿಲ್ಲ. ಇಷ್ಟೋದು ಏನು ಮಾಡಿಬಿಡ್ತೀವಿ, ಇವೆಲ್ಲ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಭಗವದ್ಗೀತೆಯಲ್ಲಿ ಸ್ಪಷ್ಟ ಭಾಗವತಲ್ಲಿ ಹೇಳಿಬಿಟ್ಟಿದ್ದಾರೆ, ಇವೆಲ್ಲ ಟೋಟಲಿ ವೇಸ್ಟ್ ಅಂತ ಹೇಳ್ಬೋದು. ನಾಹಂ ವೇದೈಹಿ ನ ತಪಸ ನದಾನೇನ ನಚೇಜ್ಜಯ, ನಾವು ಏನೇನು ಮಾಡ್ಬೋದು ಅದೆಲ್ಲದೂ ಬೈದಾಗೈತೆ, ಗೊತ್ತಾಯ್ತಾ. ನಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟಂ ದಷ್ಟವಾನಸಿ ಎನ್ಮಮ. ಆ ದೃಷ್ಟಿಯಿಂದ ಇವ್ಯಾವುದನ್ನು ನನ್ನನ್ನು ತೋರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವೆಲ್ಲ ಕೂಡ ವ್ರತಾನಿ ಯಜ್ಞಾಹ ಛಂದಾಂಸಿ ತೀರ್ಥಾನಿ ನಿಯಮಾಹ ಯಮಾಹ ಯಥಾ ಏನಾಗಿದೆ, ತಪ್ಪು ತಪ್ಪು ಪ್ರಿಂಟ್ ಆಗಿಬಿಟ್ಟಿದೆ, ಅವರು ಗುರು ಇರಬೇಕು ಬೇರೆ ಆಗಿಬಿಟ್ಟಿದೆ. ಯಥಾ ವೃಂದೇನ್ ಮನಸ್ ವೃಂದೇ ಮತ್ಸಂಗ, ಅದು ತಪ್ಪು ಪ್ರಿಂಟ್ ಆಗಿದೆ, ಮತ್ತೆ ಎರಡು ತಪ್ಪು ಪ್ರಿಂಟ್ ಆಗಿದೆ. ಮತ್ಸಂಗ ಸರ್ವ ದುಃಖಾಪಹೋ ಹಿಮಾಂ, ಅಲ್ಲಿ ಸರಿ ತಿದ್ಕೋಬೇಕಲ್ಲ. ಯಥಾನು ವೃಂದೇ ಮತ್ಸಂಗ ಯಥಾರುಂದೇತ್ ಮತ್ಸಂಗ ಸರ್ವ ದುಃಖಾಪಹೋ ಹಿಮಾಂ ಅಂದರೆ ಯೋಗ ನಾನು ತಿಳಿಸ್ಕೊಡೋದಿಲ್ಲ, ಸಾಂಖ್ಯ ತಿಳಿಸೋದಿಲ್ಲ, ಧರ್ಮ ತಿಳಿಸೋದಿಲ್ಲ, ಸ್ವಾಧ್ಯಾಯ ತಿಳಿಸೋದಿಲ್ಲ, ಧರ್ಮ ತಿಳಿಸೋದಿಲ್ಲ, ತ್ಯಾಗ ಇಲ್ಲ, ಇಷ್ಟಾಪೂರ್ತ ಅಂದರೆ ಕೆರೆ ಬಾವಿ ತೋರಿಸೋದು ಎಲ್ಲ ಅವು ಕುಡಿಸೋದಿಲ್ಲ, ದಕ್ಷಿಣ ಯಜ್ಞಗಳು ದಕ್ಷಿಣ ನಡೆಯೋದಿಲ್ಲ, ವ್ರತಗಳು ಆಗೋದಿಲ್ಲ, ಯಜ್ಞ ಇಲ್ಲ, ಛಂದಾಂಶ ಅಂದರೆ ವೇದಗಳಿಲ್ಲ, ತೀರ್ಥಯಾತ್ರೆ ಇಲ್ಲ, ನಿಯಮ ಎಲ್ಲ ಯಮ ಇಲ್ಲ, ಪೂಜೆ ಏನೇನು ಸಾಧನ ಅಂತಿದೆ ಎಲ್ಲ ಹೇಳ್ಬಿಟ್ಟಾಯ್ತಾರೆ. ಟೋಟಲಿ ಇವೆಲ್ಲ ವೇಸ್ಟ್ ಅಂತ ಹೇಳಿದಾಗ, ಇಂಡೈರೆಕ್ಟ್ ಇವೆಲ್ಲ ಸಾಧನ ಅಂತ ಹೇಳಿದಾಗ, ಇವೆಲ್ಲ ಸಾಧನ ಬೈ ದಂಸದು ಸಲ್ಲ, ಅದಕ್ಕೊಂದು ಸೇರ್ಬೇಕು ಅದಕ್ಕೆ ಏನು ಅಂದರೆ ಸರ್ವ ಯಥಾ ಒಂದೇ ಮತ್ಸಂಗ ಸಜ್ಜ ನನ್ನ ಯಾವಾಗಲೂ ಭಕ್ತಿ ಮಾಡೋದಿದೆಯಲ್ಲ ಆ ಗುಣ ಇಲ್ಲದೆ ಹೋಗ್ಬಿಟ್ಟು ಎಲ್ಲ ವೇಸ್ಟ್. ಅದಕ್ಕೆ ಶಕ್ಯ ಏವಂ ವಿಧೋ ದ್ರಷ್ಟು ಭಕ್ತ್ಯ ತು ಅನನ್ಯ ಶಕ್ಯ, ಭಕ್ತಿ ಒತ್ತು ಕೊಡ್ತಾ ಇದ್ದ ಅಂದರೆ ಯಜ್ಞ ಮಾಡು ಯಾಗ ಮಾಡು ಎಲ್ಲ ಮಾಡು, ಜೊತೆಗೆ ಏನಿರಬೇಕಾದ್ರಲ್ಲಿ ಭಕ್ತಿ ಇರಬೇಕಂತೆ. ಭಕ್ತಿ ಒಂದಿಲ್ಲದೆ ಹೋಗ್ಬಿಟ್ಟು ಎಲ್ಲವೂ ವೇಸ್ಟ್ ಅಂತ. ಇವೆಲ್ಲ ಬೇಕೇ ಬೇಕು, ಭಕ್ತಿ ಕಾಮನ್ ಆಗಿರ್ಬೇಕು. ಆದ್ರೆ ಭಕ್ತಿ ಇಲ್ಲದೆ ಹೋದರೆ ಎಲ್ಲ ಮಾಡಿದ್ರೆ, ದುರ್ಯೋಧನ ಎಕ್ಸಾಂಪಲ್ ಇದೆ, ಯಜ್ಞ ಮಾಡಿದ ಅದು ಅವೈಷ್ಣವ ಯಾಗ ಅಲ್ಲ, ಅದು ಮಾಡಿದ್ದವನು ಎಂಥ ಯಾಗ ಮಾಡಿದ, ಶುದ್ಧ ವೈಷ್ಣವ ಯಾಗನೇ ಮಾಡಿದ. ಫಲಶ್ರುತಿ ಏನು, ಏನು ಸತ್ಯ ಹೋದ ಒಂದು ಒಂದು ತಿಂಗಳಲ್ಲಿ ಒಂದು ವರ್ಷ ಕತೆ ಮುಗಿತವ್ರದೆಲ್ಲ ಕೂಡ. ಯಾಕೆ ಯಜ್ಞ ಕಾಪಾಡಲಿಲ್ಲ ಅಂತ ಆಯ್ತಲ್ಲ, ದುರ್ವಾಸನ ಹತ್ತಿರ ಹೋಗಿದ್ದಾನೆ, ದುರ್ವಾಸನ ದುರ್ಯ ಅವತಾರ ಅವರು ಶರಣಾಗತ ಇದೆ, ಆ ವಶ್ವತಾರ ಪಕ್ಕದಲ್ಲೇ ಇದ್ದಾರೆ, ಯಾರೂ ಕಾಪಾಡಲಿಲ್ಲ. ಅದರಿಂದ ಅವರಿಗೆ ಯಾಕೆ ಭಕ್ತಿ ಒಂದಿಲ್ಲ, ಆದ್ದರಿಂದ ಎಲ್ಲ ಸಾಧನಗಳು ಏನಾಯಿತು ಎಲ್ಲ ವೇಸ್ಟ್. ಒಳ್ಳೆ ವಂಶದಲ್ಲಿ ಹುಟ್ಟಬೇಕಾ, ದುರ್ಯೋಧನ ಹುಟ್ಟಿದ್ದ ಒಳ್ಳೆ ವಂಶದಲ್ಲೇ ಹುಟ್ಟಿದ್ದ, ಒಳ್ಳೆ ಬಂಧುಗಳೇ ಇರಬೇಕು ಒಳ್ಳೆ ಬಂಧುಗಳೇ ಇದ್ರು, ಒಳ್ಳೆ ಗುರುಗಳು ದ್ರೋಣಾಚಾರ್ಯದ ಗುರು ಇನ್ಯಾರು ಸಿಗ್ತಾರೆ ಪಾಪ, ಎ ಕ್ಲಾಸ್ ಟೀಚರು ಅವು ಏನು ಕೆಟ್ಟ ಎಂದು ಭೀಮಸೇನ ದೇವರು ಉಪವಾಸ ಮಾಡಿ ನಾವು ಹೋದರೆ ಸತ್ಯ ತಮ್ಮ ಭೀಮಸೇನ ದೇವರು ಅರ್ಥ ಇಲ್ಲ, ಧರ್ಮರಾಜ ಅಣ್ಣ ಎಂದು ಎಸ್ ಪ್ಲಸ್ ಪಾಯಿಂಟ್ ಹೇಳೋದಕ್ಕೆ ಸಾಧ್ಯ ಇಲ್ಲ, ಬರೀ ಪ್ಲಸ್ ಒಂದೇ ಒಂದು ಮೈನಸ್ ಪಾಯಿಂಟ್ ಏನದು, ಭಕ್ತಿ ಒಂದಿರಲಿಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟ. ಭಕ್ತಿ ಎಂಬುದು ಇನ್ನೊಂದು ವಿಚಿತ್ರ, ಅದು ಭಕ್ತಿ ಇರಲಿಲ್ಲ ಅದು ಏನಾಗ್ಬಿಡುತ್ತೆ ಆ ಜಾಗದಲ್ಲಿ, ದ್ವೇಷ ಬಂದು ಕುತ್ಕೊಂಡ್ಬಿಡುತ್ತೆ. ಈ ಕತ್ತಲೆ ಬೆಳಕಿಲ್ಲ ಅಂದ್ರೆ ಏನರ್ಥ, ಕತ್ತಲೆ ಇದೆ ಅಂತ ಅರ್ಥ. ಸೊ ಭಕ್ತಿ ಇಲ್ಲ ಅಂದ್ರೆ ಏನರ್ಥ, ದ್ವೇಷ ಇದೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ನೆಗೆಟಿವ್ ಆಟಿಟ್ಯೂಡ್ ಕೂಡ ಏನದು? ಅವ್ರನ್ನ ಕರಿಬಾರ್ದಂತಿಲ್ಲ, ಕರಿಬೇಕು ಅಂತೇನು ಇಲ್ಲ ಅಂತ ಏನರ್ಥ ಅಲ್ಲಿಗೆ? ಇಂಡೈರೆಕ್ಟ್ಲಿ ಏನದು? ದೇಶದ ಒಂದು ಫಾರಂ ಅಷ್ಟೇ, ವೆದರ್ ಇಟ್ ಮೈಲ್ಡ್ ಇರಬಹುದು. ಫಸ್ಟ್ ಏನದು? ನೋ ಲೈಕಿಂಗ್ ಅಂತ. ನೋ ಲೈಕಿಂಗ್ ಅಂದ್ರೆ ನೆಗೆಟಿವ್ ದ್ವೇಷ, ಪಾಸಿಟಿವ್ ಅಲ್ಲದೆ ಹೋದ್ರೂ ಕೂಡ ನೆಗೆಟಿವ್ ದ್ವೇಷ ಆದ್ದರಿಂದ ಅದು ಸಾಧ್ಯ ಇಲ್ಲ, ಇವ್ಯಾವುದು ಕಾಪಾಡೋದಿಲ್ಲ ಅಂತ ಹೇಳಿ. ಯಥಾ ವೃಂದೇ ಸತ್ಸಂಗ ಸರ್ವ ದುಃಖಾಪಹೋ ಇಮಾಂ ಎಕ್ಸ್ಪ್ಲೇನ್ ಮಾಡ್ತಾರೆ. ಭಗವದ್ ಗುಣೋತ್ಕರ್ಷ ಜ್ಞಾಪಿಕಾ ಭಕ್ತಿರೇವ ಪರಪ ಪುರುಷಾರ್ಥ ಅಂತರಂಗ ಸಾಧನಮಿತಿ ಇಮಮರ್ಥಂ ಸಮರ್ಥಯತೆ. ಭಗವದ್ ಗುಣೋತ್ಕರ್ಷ ಜ್ಞಾನಪೂರ್ವಕ, ಮತ್ತೆ ಎಲ್ಲೂ ತಪ್ಪು ಉಂಟು, ಜ್ಞಾನಪೂರ್ವಕ ಆಗಿಬಿಟ್ಟಿದೆ. ಭಕ್ತಿರೇವ ಭಗವತ್ ಗುಣೋತ್ಕರ್ಷದ ಜ್ಞಾನದಿಂದ ಮಹಾತ್ಯ ಜ್ಞಾನಪೂರ್ವಸ್ತು ಅಂತ ಅರ್ಥ. ಅದರಿಂದ ಕೂಡಿದ ಭಕ್ತಿಯೇ ಪರಮಪುರುಷಾರ್ಥಾಂತರ ಪರಮಪುರುಷ ಅರ್ಥ ಅಂತರಂಗ ಸಾಧನ, ಪರಮಪುರುಷಾರ್ಥ ಮೋಕ್ಷ. ಅದಕ್ಕೆ ಅಂತರಂಗ ಸಾಧನ ಅಂದ್ರೇನು? ಶ್ಯೂರ್ ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ ಭಕ್ತಿ, ಬೇರೆ ಯಾವುದೂ ಅಲ್ಲ ಅಂತ ಹೇಳ್ತಾರೆ. ತತ್ರಾದೌ ಗುಣೋತ್ಕರ್ಷ ಅಜ್ಞಾನ ಅನರೋಕ್ತ ಯೋಗಾದೀನಾಂ ವಿವಕ್ಷಿತ ಪುರುಷಾರ್ಥ ಸಾಧನತ್ವ ನಭವತಿ ಇತ್ಯಾಹ. ಅಂದರೆ ಗುಣೋತ್ಕರ್ಷ ಜ್ಞಾನ ಇಲ್ಲದೆ ಇರತಕ್ಕಂಥ ಯೋಗಾದಿಗಳಿಂದ ಫಲ ಇಲ್ಲ. ಇವರೆಲ್ಲ ಮಾಡಿಕೊಳ್ಳೋದು ಯೋಗಗಳು ಎಂಥವು? ಇವು ಭಕ್ತಿಯಲ್ಲ, ದೇವರ ಹೆಸರೇ ಬರೀ ಆಸನಗಳಷ್ಟೇ. ಏನಂತ ಅದೇ ಹೇಳ್ತೇನೆ, ಯೋಗ ಮೈನಸ್ ಗಾಡ್ ಅರಿ. ಅಂದರೆ ನಾವು ನೈವೇದ್ಯವಿಲ್ಲದ ಅಡಿಗೆ ಅಂತ ಹೇಳಿದ್ರೆ ಹಾಗೆ, ಹಾಗೆ ನೈವೇದ್ಯವಿಲ್ಲದ ಊಟ ಇದ್ರೆ ಹಾಗೋ, ಯೋಗ ಮೈನಸ್ ಗಾಡ್ ಅಂದರೆ ನೋ ಯೋಗ ಆಟ ಅಲ್ಲದು, ಯಾವ ಇದಕ್ಕೂ ಬರೋದಿಲ್ಲ. ಇವತ್ತು ಒಳ್ಳೆ ವಿಷಯಕ್ಕೆ ಬಂದಿದ್ರೆ ದೇಶಭಕ್ತಿ ಮಾತ್ರ ಮಾಡಬೇಡ ಅಂತ ಹೇಳಿದ್ರೆ ಏನಾಗ್ತಾನ? ನಾನು ಟೆರರಿಸ್ಟ್ ಆಗ್ತಾನೆ. ಐ ಟ್ರೈನ್ ಅಪ್ ಯು ಇನ್ ಆಲ್ ರೆಸ್ಪೆಕ್ಟ್ಸ್. ಮತ್ತೆ ಅದು ಮೈನಸ್ ಪೇಟ್ರಿಯಾಟಿಸಮ್ ಅಂದರೆ ಎಷ್ಟು ಡೇಂಜರಸ್ ಆಗ್ತಾನೆ. ಭಕ್ತಿ ಒಂದಿಲ್ಲದ ಯೋಗ ಅಂತ ಕೇಳಿದರೆ ಅದು ಇನ್ನೊಂದು ರೀತಿ ರೋಗನ ಹೊರತು ಏನಾಗೋದೇ. ಸಾಂಖ್ಯ ರೋಧ ಇದೆ ಅಂದರೆ ದೊಡ್ಡ ತಾತ್ಪರ್ಯ ಅಂದರೆ ಭಕ್ತಿ ಹೆಚ್ಚು ಮಾಡಬೇಕು, ಅದು ಇಂಪಾರ್ಟೆಂಟ್. ಭಕ್ತಿ ಹೆಚ್ಚು ಮಾಡೋ ರೀತಿಯಲ್ಲಿ ಏನೇ ಕಾರ್ಯಕ್ರಮ ಮಾಡಲಿ, ಏನೇ ಮಾಡಿರಲಿ, ಏನಾಗಿರ್ಬೇಕಾದ್ರ ಫಲ ಭಕ್ತಿ ವೃತ್ತಿ ಓರಿಯೆಂಟೆಡ್ ಆಗಿರಬೇಕು. ಅದನ್ನೇ ಒತ್ತಿ ಹೇಳ್ತಾರೆ, ಆ ರೀತಿ ನಡೀಬೇಕು. ಯೋಗೋ ಧ್ಯಾನಂ ರೋಧಯತಿ ವಶೀಕರೋತಿ ತ್ಯಾಗ ದಾನಂ. ರೋಧಯತಿ ಅಂದರೆ ವಶೀಕರಣ ಮಾಡೋಕ್ಕೆ ಶಕ್ತಿ ಅದಕ್ಕಿಲ್ಲ. ತ್ಯಾಗ ಅಂದರೆ ದಾನ. ಯಥಾ ಮಯಿ ಸಂಘ ಗುಣಸಂಪ್ರೀತಿ, ನನ್ನ ಸಂಘ ಮಾಡೋದು ಅಂದ್ರೇನು? ಗುಣಸಂಪ್ರೀತಿ ಅಂತ, ಗುಣಗಳನ್ನು ತಿಳಿದು ಪೂಜೆ ಪ್ರೀತಿಸೋದಕ್ಕೆ ಗುಣಸಂಪ್ರೀತಿ ಅಂತ ಕರೀತಾರೆ. ಭಕ್ತಿ ಅಂತ ಅರ್ಥ ಹೊಟ್ಟಿನಿಂದ. ಭಕ್ತಿಪೂರ್ವಕ ಸರ್ವಪೂರ್ಣ ಗುಣತ್ವಮತಿ ಯಥಾ ಮಾಮ ವರುಂಧೇತ್ ವಶೀಕರೋತಿ ತಥಾ ಯೋಗಾದಯ ನರೋಧಯಂತಿ. ಭಕ್ತಿಪೂರ್ವಕವಾದಾಗ ಅವು ಹೇಗೆ ನಮ್ಮನ್ನು ಉದ್ಧಾರ ಮಾಡುತ್ತೋ, ಭಕ್ತಿಯಿಂದ ಹೊರಗೆ ಮಾಡೋದಿಲ್ಲ ಅಂತೇಳಿ ನರೋಧಯಂತಿ. ಸಂಗಸ್ತು ಗುಣ ಸಂಪ್ರೀತಿ ಗುಣವತ್ವೇ ಅತಿನಿಶ್ಚಯ ಸಚೇದ್ಧರವು ಭವೇತ್ತೇನ ಮುಚ್ಚತೆ ನಾತ್ರ ಸಂಶಯ ಅಪರೋಕ್ಷದೃಶೇರ್ ಹೇತು ಭವೇತ್ಸ ಸ್ಯಾದ್ಯತಿ ಕ್ಷಮಃ ಅನ್ಯಥಾ ಸುಖಭಾಗೇವ ಯದೃಶಿರ್ ಮೋಕ್ಷ ಕಾರಣಂ ಇತಿ ವಚನಾತ್ ಉಕ್ತ ಏವಾರ್ಥೋ ನತು ಸಂಬಂಧ ಮಾತ್ರಂ. ಯಾತಕ್ಕೆ ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟರು ಅಂದರೆ, ಮತ್ಸಂಗ ಜಸ್ಟ್ ಕಾಂಟ್ಯಾಕ್ಟ್ ಅಂತ ತಿಳ್ಕೊಂಡ್ರೆ, ದುರ್ಯೋಧನ ಕಾಂಟ್ಯಾಕ್ಟ್ ಬರಲಿಲ್ಲ, ಪಕ್ಕದಲ್ಲೇ ಕೂತಿದ್ದಾನೆ ಹೋಗಿ ದುರ್ಯೋಧನ, ನಾನು ಬೇಕೋ ಅದಕ್ಕೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟ ಮುಗಿತಲ್ಲ. ಇವ್ ಇದ್ರಿ ಕೂತ್ಕೊಂಡಿದ್ದಾನೆ, ಬೇರೆ ಆಸೆಗಳಿಲ್ಲ ಅಂತ ಹೇಳಿದ್ರೆ ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನು ಹೇಳ್ತಾ ಇಲ್ಲ. ಸಾತ್ ದಿವಸ ಸಾರಿದ್ರೆ ಅವನು ಪೂಜೆ ಮಾಡ್ತಾನೆ, ಆದರೆ ಒಂದು ದಿವಸನೂ ಭಕ್ತಿನೇ ಇಲ್ಲ. ಮನಮುಟ್ಟಿ ಪೂಜೆಯೇ ಮಾಡೋದು, ಸಚಿವಾಯಿತೇಳು ದೇವರ ತೊಳಿ ಎಂಬರು, ಮನಮುಟ್ಟಿ ಪೂಜೆಯೇ ಮಾಡ್ರೆ ಏನು ಉಪಯೋಗ? ಎಷ್ಟೋ ಕಡೆ ಅರ್ಚಕರು ಇರ್ತಾರೆ, ಪಾಪ ಮಠದ ಎಲ್ಲೋ ಇರ್ತಾರೆ, ನಿತ್ಯ ನಿಜವಾಗ್ರು ಎಷ್ಟು ಇಷ್ಟೊಂದು ಸಾರಿಗ್ರಾಮ ಇರುತ್ತೆ. ಸಾಮಾನ್ಯ ಮಠಗಳು ಯಾರ ದಾನ ಏನೋ ಕೊಟ್ಟಾರೋ ಜಾಸ್ತಿ ಆಗಿರುತ್ತೆ. ಹ್ಯಾಂಗೆ ಮಾಡ್ತಾರೆ? ಉದ್ಧಾರ ಆಗಿರೋದಿಲ್ಲ, ಯಾಕೆ ಭಕ್ತಿ ಇರೋದಿಲ್ಲ, ಡ್ಯೂಟಿ ಅಷ್ಟೇ ಅದು. ಒಂದು ನೀರು ಹಾಕಿದ್ರೆ ತೆಗ್ದ ಮೊನ್ನೆ ಅದೇ ನೋಡಿದಲ್ಲ, ಪೈಪ್ ಇಟ್ಬಿಡ್ತಿದ್ದೆ ಸಾರಿಗ್ರಾಮ ಪೈಪು, ಗೊತ್ತಾಯ್ತಾ? ಉಣ್ಣೆ ನೋಡಿದ್ರೆ ಕಟ್ಟ, ಆದರೂ ಬಿಡ ಕೊಳ ಅಡ್ಜಸ್ಟ್ ಮಾಡಿಬಿಡೋದು, ಸ್ನಾನ ಮಾಡಿ ತಿಳಿಸ್ಬಿಟ್ರೆ ಬಿಡಬೇಕು. ಆಮೇಲೆ ಪುಟ್ಟದಲ್ಲಿ ದೇವರ ತೀರ್ಥ ಈ ಕಡೆ ಬಿದ್ದುಬಿಡ್ತಾರೆ ಬಿಡೋದು, ಆ ಕಡೆ ಹೀಗೆ ಪಾಸ ಬಿದ್ದುಬಿಟ್ರೆ ಆಗಬೇಕು. ಸಿಂಪ್ಲೆಸ್ಟ್ ತೀರ್ಥ ಅಂತ ಮಾಡ್ಕೊಂಡು ಏನು ಮಾಡಬೇಕು? ವೃದ್ಧಿಯ ಸೂತ್ರ ಬಂದಾಗ ಮಾಡಬೇಕಲ್ಲ, ತಿರುಪೂಜೆ ಅಲ್ಲ, ಡೈರೆಕ್ಟ್ ಪುಟ್ಟದೇ ಇಲ್ಲ, ತಿಳಿಸ್ಬಿಟ್ರೆ ಆಗಬೇಕು. ಅಂದರೆ ಸಾರಿಗ್ರಾಮ ಇಟ್ಟಿರೋರು ಎಷ್ಟೋ ಅರವತ್ತೈದು ಸಾವಿರ, 65 ಸಾರಿಗ್ರಾಮ ಮತ್ತು ಪೈಪಲ್ಲಿ ಏನು ಮಾಡೋಕ್ಕೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಸಾರಿಗ್ರಾಮ ಇಟ್ಕೊಳ್ಳೋ ದೊಡ್ಡದ ತಿಳ್ಕೊಂಬಿಟ್ಟಿದ್ದಾರೆ, ಸಾರಿ ಇಟ್ಕೊಳ್ಳೋ ದೊಡ್ಡದಾರೆ, ಒಂದು ಸಾರಿಗ್ರಾಮ ಸಾಕಿರ್ಬೋದು ಸಾರಿಗೆ, 100 ಸಾರಿಗ್ರಾಮ ಬೇಕಾಗಿಲ್ಲ. ಆದರೆ ಅದು ಭಕ್ತಿ ಮುಖ್ಯ, ಭಕ್ತಿ ಇಲ್ಲದವ್ರು ಯಾವ ಕೆಲಸಕ್ಕೂ ಬರೋದಿಲ್ಲ. ಕೆಲವರು 20 ಪೆನ್ ಒಂದು ಬರೆಯೋದಿಲ್ಲ ಅಂತಾರಲ್ಲ, ಹಾಕಿ ಇವಾಗ ಏನು ತಗೊಂಡು ಪೆನ್ ಕ್ವಾಂಟಿಟಿಯಿಂದ ಬರೆಯೋದಿಲ್ಲ ಮನುಷ್ಯ, ಒಂದೇ ಪೆನ್ನು 100 ಪುಸ್ತಕ ಬರೀಬೋದು ಸರಿ ಇದ್ರೆ, ಅರ್ಥ ಆಯ್ತಾ? ಅದರಲ್ಲಿ ಇಂಕೆಲ್ಲದ ಪೆನ್ ಎಷ್ಟಿದ್ರೆ ಹೇಗೋ, ಭಕ್ತಿಯಲ್ಲಿ ಸಾಧನೆ ಎಷ್ಟಿದ್ರೂ ಅಷ್ಟೇ. ಗೋಲ್ಡನ್ ಇದು ನಿಬ್ಬು ಇಂಕೆ ಇಲ್ಲ, ಗೋಲ್ಡನ್ ನಿಬ್ ತಗೊಂಡು ಏನು ಮಾಡಬೇಕು ಅದರಿಂದ ಏನು ಪ್ರಯೋಜನ? ಆ ರೀತಿ ಆಗುತ್ತೆ. ಮತ್ಸಂಗೇನೇತು ದೈತ್ಯೇಯ ಯಾತುಧಾನ ಮೃಗಾ ಖಗಾಹ ಗಂಧರ್ವ ಅಪ್ಸರಸೋ ನಾಗಾಹ ಸಿದ್ಧಾ ಚಾರಣ ಗುಹ್ಯಕಾಹ. ಕಾಂಟ್ರಾಸ್ಟ್ ಮಾಡ್ತಾರೆ. ಈಗ ಕೆಲವರು ಇದ್ದಾರೆ ಮುಕ್ತಿಗೆ ಹೋಗಿದ್ದಾರೆ, ಇದ್ಯಾವುದೋ ಮಾಡಾಗೇ ಇಲ್ಲ ಅವರು, ಅಂಥವ್ರು ಮುಕ್ತಿ ಬಂದಿದ್ದಾರೆ ಗೊತ್ತಂತ ಹೇಳ್ತಾರೆ. ಮಾಡಾಗೇ ಇಲ್ಲ, ಮಾಡಿದವನು ಬಿಟ್ಟವ್ರ ಕಥೆ ಹೇಳೋದಿಲ್ಲ, ಅರ್ಹತೆ ಇಲ್ಲದವ್ರ ಕಥೆ ಹೇಳ್ತಾರೆ. ಯಾರವರು? ಮತ್ಸಂಗೆಯನ್ನು ಭಕ್ತಿ ಮಾಡಿದ್ರಿಂದ ದೈತೇಯಾಹ ಪ್ರಹ್ಲಾದಾದಿಗಳು, ಯಾತುಧಾನಾಹ ರಾಕ್ಷಸರುಗಳು, ಮೃಗಾಹ ಮೃಗಗಳು ಗಜೇಂದ್ರಾದಿಗಳು, ಖಗಃ ಪಕ್ಷಿಗಳು, ಗಂಧರ್ವಾಪ್ಸರಸೋ ನಾಗಾಹ, ಸಿದ್ಧಾಚಾರಣಗುಹ್ಯಕಾಹ, ವಿದ್ಯಾಧರಾಹ ಮನುಷ್ಯೇಷು ವೈಶ್ಯಾಹ, ಶೂದ್ರಾಹ ಸ್ತ್ರೀಯೋ ಅಂತ್ಯಜಾಹ. ಇದ್ಯಾರು ಇದ್ಯಾರು ಮಾಡಿದವರಲ್ಲ ಅವರು. ರಜಸ್ತಮ ಪ್ರಕೃತಯ, ಸತ್ವ ಪ್ರಕೃತಿಗಳಲ್ಲ, ರಜಸ್ತಮ ಪ್ರಕೃತಯ. ತಸ್ಮಿನ್ ತಸ್ಮಿನ್ ಯುಗೇ ಅನಘ, ಆ ಯುಗದಲ್ಲಿ ವಿಕಾಸರು ಏನು ಮಾಡಿದ್ದಾರೆ? ಬಹವೋ ಮತ್ಪದಂ ಪ್ರಾಪ್ತಃ ತ್ವಾಷ್ಟ್ರಕಾವಂತಿ ಕಾದಯ ವೃಷಪರ್ವ ಬಲಿರ್ಬಾಣೋ ಮಯಶ್ಚಾತ ವಿಭೀಷಣ. ಇವರು ಯಾರು ಇದನ್ನು ಮಾಡದೇನೆ ಬಂದವರಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ದ್ರಮಾಷಿ ಅಂದರೆ ಬ್ರಾಹ್ಮಣ ಎಕ್ಸಾಂಪಲ್ ಹೊಂದಿಕೊಂಡಿಲ್ಲದೊಳಗೆ, ಅವ್ನು ಮಾಡಿಲ್ಲ ಬಂದ ಅಂತ ಹೇಳೋದಿಲ್ಲ. ಯಾತಕ್ಕೆ? ಅವ್ನು ಮಾಡಲೇಬೇಕು. ಅವನು ಮಾಡಬೇಕಾಗಿಲ್ಲ, ಭಕ್ತಿ ಮಾಡಿಬಿಟ್ಟಿಲ್ಲ. ಅರ್ಥ ಆಯ್ತಾ? ಈಗ ಭಕ್ತಿ ಅಟೆಂಡರ್ ಕ್ಲಾಸ್ ತೋಗಬೇಕಾಗಿಲ್ಲ, ಆದರೆ ಅವ್ನು ಸರಿಯಾಗಿ ಆಫೀಸ್ ಕೆಲಸ ಮಾಡಬೇಕಷ್ಟೇ. ಗೊತ್ತಾಯ್ತಾ? ಆದರೆ ಇವ್ರು ಕ್ಲಾಸ್ ತೊಗೋಬೇಕಾಗಿದೆ, ತೊಗೊಳ್ಳಿಲ್ಲ ಅವನಿಗಿಲ್ಲ. ಈಗ ಕ್ಲಾಸ್ ತೊಗೊಳ್ಳೋದು ಬಿಡೋದು ಅವರ ಅಪಾಯಿಂಟ್ಮೆಂಟ್ ಡಿಪೆಂಡ್ ಆಗ್ತದೆ. ಬಟ್ ಸರಿಯಾಗಿ ಕೆಲಸ ಮಾಡೋದು ಮಾತ್ರ ಎಲ್ರಿಗೂ ಕಾಮನ್. ಇವರು ಯಾವುದು ಮಾಡದೆ ಹೋದ್ರೂ ಕೂಡ ಇಲ್ಲಿ ಬಂದಿದ್ದ ಹತ್ರ ಬಂದಿದ್ದಾರೆ. ಆದ್ದರಿಂದ ಏನಿತ್ತು ಅವರಿಗೆ? ಮತ್ಸಂಗ, ಸಂಗಸ್ತು ಗುಣ ಸಂಪ್ರೀತಿ, ನನ್ನಲ್ಲಿ ಭಕ್ತಿ ಮಾಡಿದ್ರಿಂದ ಬಂದುಬಿಟ್ರು. ಸೊ ಅರ್ಹತೆ ಇದ್ದವನು ಆ ಕೆಲಸಗಳನ್ನು ಭಕ್ತಿಯಿಂದ ಮಾಡಬೇಕು, ಅರ್ಹತೆ ಇಲ್ಲದವನು ತಾನು ಮಾಡಬೇಕು ಕೆಲಸ ಭಕ್ತಿಯಿಂದ ಮಾಡಬೇಕಷ್ಟೆ. ಇದು ಮೋಕ್ಷಕ್ಕೆ ಸಾಧನ ಹೊರತು ಬೇರೆ ಅಲ್ಲ. ಅಲ್ಲಿಗಿರಲಿ, ನಾಳೆಯಿಂದ ಹೆಚ್ಚು ಮಾಡಿ. ಇನ್ನೂ ಕೆಲಸ ಇದೆ ತುಂಬ. ನಾಳೆ ಪಾಠ ಇರುತ್ತೆ ಎಲ್ಲ ಕೂಡ, ಆಮೇಲೆ ನಾಡಿದ್ದು ಪಾಠ, ನಾಳೆ ಪಾಠ ಇರುತ್ತೆ. ನಾಳೆ ಸಕಾಲಕ್ಕೆ ಬಂದರೆ ನಾಳೆ ಸಾಯಂಕಾಲ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಡಿಸೈಡ್ ಮಾಡಿ. ಸರ್ವೇಂದ್ರಿಯ ಪ್ರೇರಕೇನ ಈ ಪ್ರಾಣಿ ನಿವೇದಿತ ಯದ ಓಚ ಮಹಂತೇನ ದೀಯತಾಂ ಕಮಲಾಲಯ. ಇವತ್ತು ಬೇಗ ಕಾರ್ಯಕ್ರಮ, 4:00 ಕಾರ್ಯಕ್ರಮ. ಆದ್ದರಿಂದ ಬೇರೆಯವರು ಬರಲಿ ಬಿಡಲಿ, ನೀವು ಬಂದುಬಿಟ್ಟು